ವಿಶೇಷಣ ಚತುಷ್ಟಯೇನ ಇಷ್ಟದೇವತಾ ವಿಶಿರಷ್ಟಿ, ಇಷ್ಟದೇವತೆಯಾದ ನಾರಾಯಣನನ್ನು ನಾಲ್ಕು ವಿಶೇಷಣ ಹಾಕ್ತಾರೆ. ನಾಲ್ಕು ವಿಶೇಷಣ ಯಾತಕ್ಕೆ ಅಂದರೆ ನಾಲ್ಕು ಅಧ್ಯಾಯಗಳ ಸಾರ ಬ್ರಹ್ಮಸೂತ್ರಗಳು, ನಾಲ್ಕು ಅಧ್ಯಾಯ ನಾಲ್ಕು ವಿಶೇಷಗಳ ಮೂಲಕ ನಾಲ್ಕು ಅಧ್ಯಾಯದ ಅರ್ಥ ಬರಹ ಮಾಡ್ತಾರೆ. ಒಂದಿಷ್ಟಿಂದ ಏಕ ಶ್ಲೋಕಿ ಅಣುಭಾಷ್ಯ ಇದ್ದ ಹೇಳಕ್ಕೆ, ಒಂದೇ ಶ್ಲೋಕ ಅಣುಭಾಷ್ಯ ಪೂರ್ತಿ ಹೇಳೋಕ್ಕಾಗದ, ಒಂದೋ ಶ್ಲೋಕ ಹೇಳಿದ್ರು ಕೂಡ ಏನಿದು ಅಣುಭಾಷ್ಯರೇ. ಅಣುಭಾಷ್ಯಕ್ಕೂ ಮೊದಲೇ ಶ್ಲೋಕ ಇದೆ, ಸೂತ್ರ ಭಾಷೆ ಮೊದಲೇ ಶ್ಲೋಕ ಇದೆ. ಇದು ಒಂದೇ ಶ್ಲೋಕ ಹೇಳಿದ್ರೆ ಅಣುಭಾಷ್ಯ ಹೇಳದಂತೆ ಲೆಕ್ಕ, ಬಿಡಬಾರ್ದು ಯಾವಾಗಲೂ ಕೂಡ. ವಕ್ಷಬಾಣ ಹೇಗೆ ಬಂದು ತೋರಿಸ್ತಾರೆ, ನಾಲ್ಕು ವಿಶೇಷಣ ಹಾಕಿದ್ರಲ್ಲ, ಇವು ಏನು ವಿಶೇಷಣ? ಗುಣೈ ಸರ್ವೇ ಋತೀರ್ಣಂ ಒಂದು, ದೋಷವರ್ಜಿತಂ ಎರಡು, ಜ್ಞೇಯಂ ಮೂರು, ಗಮ್ಯಂ ನಾಲ್ಕು. ನಾಲ್ಕು ವಿಶೇಷಣದಲ್ಲಿ ಏನಿದೆ ಅಂದರೆ ನಾಲ್ಕು ಅಧ್ಯಾಯಗಳ ಸಾರಾಂಶ ಇದೆ ಹೇಗೆ ಅಂತ ತೋರಿಸ್ತಾರೆ. ತಥಾಹಿ, ತಥಾಹಿ ಅಂದರೆ ಅದು ತೋರಿಸ್ತೇವೆ ಅಂತ ಅರ್ಥ. ಆದಿಸೂತ್ರೇ ಭಗವತಃ ಪ್ರಸತ್ಯ ಪುರುಷಾರ್ಥೋ ಭವತೀತಿ ಸೂಚಿತೆ ಅಧಿಕಾರಿಣ ಶಂಕಾ ಉನ್ಮಿಷತಿ. ಪುರುಷಾಂತರೇ ಅನುಪಲಭ್ಯಮಾನಂ ಪುರುಷಾರ್ಥ ಪ್ರದಸ್ತ್ವಂ ತಸ್ಯ ಚೇತ್ ಕೀದೃಶೋಸೌ ವಿಧಿ. ಮೊದಲನೇ ಪ್ರಶ್ನೆ ಈಗ, ಆದಿಸೂತ್ರೇ ಮೊದಲ ಸೂತ್ರದಲ್ಲಿ ಭಗವತಃ ಪ್ರಸತ್ಯ ಪುರುಷಾರ್ಥೋ ಭವತಿ ಇತಿ ಸೂಚಿತೆ. ಓ ಮಥಾತೋ ಬ್ರಹ್ಮ ಜಿಜ್ಞಾಸ, ಓ ಭಗವತ್ ಪ್ರಸಾದದಿಂದ ನಮಗೇನಾಗುತ್ತೆ, ಪುರುಷಾರ್ಥ ಸಿಗುತ್ತೆ ಅಂತ ಅರ್ಥ. ಅಧಿಕಾರಿಣ ಶಂಕಾ ಉನ್ಮಿಷತ್, ಆಗ ಅರ್ಹರಾದ ವ್ಯಕ್ತಿಗೆ ಒಂದು ಸಂದೇಹ ಬರುತ್ತೆ. ಆ ಮಾತು ಕೇಳಿದ ತಕ್ಷಣ ಏನು ಅಂದರೆ, ಪುರುಷಾಂತರೇ ಅನುಪಲಭ್ಯಮಾನಂ ಪುರುಷಾರ್ಥ ಪ್ರದತ್ವಂ ತಸ್ಯ ಚೇತ್ ಕೀದೃಶೋ ಅಸೋ. ಪುರುಷಾಂತರೇ ಅನುಪಲಭ್ಯಮಾನಂ, ಬೇರೆ ಯಾರಲ್ಲೂ ಕಾಣದೇ ಇರತಕ್ಕಂಥ ಗುಣ ಅದು. ಏನು ಗುಣ? ಸಕಲ ಪುರುಷಾರ್ಥಗಳನ್ನು ಕೊಡುವಿಕೆ ಅನ್ನೋದು ಬೇರೆ ಯಾವ ದೇವತೆಗಳಲ್ಲೂ ಕಂಡು ಬಂದಿಲ್ಲ. ಅವ್ರು ಏನು ಹೇಳ್ತಾರೆ ಓಪನ್ ಆಗಿ ಏನಂತ ಹೇಳಿಬಿಡ್ತಾರೆ, ನಮ್ಮ ಕೈಲಿ ಆಗಲ್ಲ ಅಂತ ಹೇಳಿಬಿಡ್ತಾರೆ. ಅಹಂ ಭೋಗಪ್ರದೋ ವತ್ಸ ಮೋಕ್ಷದಷ್ಟು ಜನಾರ್ಧನಃ. ರುದ್ರದೇವರ ಮಾತು ಮಾರ್ಕಂಡೇಯ ಮುನಿಗಳಿಗೆ ಪದ್ಮಪುರಾಣದ ಮಾತನ್ನು ಆಚಾರ್ಯ ಕೋಟ್ ಮಾಡ್ತಾರೆ. ಮೋಕ್ಷ ಕೇಳಿದರೆ ಮೋಕ್ಷ ಕೊಡೋ ಶಕ್ತಿ ನನಗಿಲ್ಲ. ಅಹಂ ಭೋಗಪ್ರದ ವತ್ಸ ಮೋಕ್ಷದಷ್ಟು ಜನಾರ್ಧನಃ ಅಂತ ಅಲ್ಲಿ ಹರಿವಂಶರಿ ಘಂಟಾಕರಣ ಪಿಶಾಚಿಗಳು ಮೋಕ್ಷ ಕೇಳಿದಾಗ ಸರ್ವೇಷಾಂ ಮುಕ್ತಿದಾತಾಹಿ ವಿಷ್ಣುರೇವರ ಸಂಶಯ. ಅದು ರುದ್ರದೇವರ ಮಾತದು. ಇದನ್ನು ಉಳಿದವ್ರನ್ನ ಹೇಳೋದು ಬೇರೆ, ಹೇಳಿದ ಮೇಲೆ ಮುಗಿದೋಯ್ತು. ಹಾಗಿದ್ರೆ ಇವು ಅವರೆಲ್ಲ ಇಲ್ಲ ಅಂತ ಗ್ಯಾರಂಟಿ ಆಯಿತು, ಅವರಲ್ಲಿ ಇಲ್ಲದಿರಲಿದೆ ಅಂತ ಹೇಗೆ ಹೇಳೋದೀಗ ಅಂತ ಪ್ರಶ್ನೆ. ತಸ್ಯ ಚೇತ್ ಕೀದೃಶೋಸೋವಿ, ಅಷ್ಟೆಲ್ಲ ಪುರುಷಾರ್ಥರು ಕೊಡಬೇಕಾದ್ರೆ ಇವ್ರು ಯಾರಾಗಿರಬೇಕು ಅಂತ ಹೇಳ್ತಾರೆ. ತಾಮ್ ನಿವಾರಯತ್ ನಿವಾರಯತ್ ಆದ್ಯ ಅಧ್ಯಾಯಸ್ಯ ಅರ್ಥ. ಆ ಪ್ರಶ್ನೆಗೆ ಉತ್ತರ ಕೊಡೋಕ್ಕೋಸ್ಕರ ಏನು ಮಾಡಿದ್ದಾರೆ, ಮೊದಲನೇ ಅಧ್ಯಾಯ ಹೇಳಿದ್ದಾರೆ. ಈ ಮೊದಲನೇ ಅಧ್ಯಾಯ ಗುಣೇ ಸರ್ವೈರು ಉದೀರ್ಣ, ಎಲ್ಲ ಗುಣಗಳಿಂದ ತುಂಬಿದವರು. ಉತ್ತರ ಇದು, ಉಳಿದವರಿಗೆ ಯಾತಕ್ಕೆ ಕೊಡೋದ್ರ ಬರೋದು ಮೋಕ್ಷ ಕೊಡೋಕೆ ಬರೋದಿಲ್ಲ ಅಂದರೆ ಸಕಲಗುಣಪೂರ್ಣರಲ್ಲವರು, ಅದಕ್ಕೆ ಏನು ಶಕ್ತಿ ಇಲ್ಲ, ಮೋಕ್ಷ ಕೊಡೋ ಶಕ್ತಿ ಇಲ್ಲ. ನಾರಾಯಣ ಯಾತಕ್ಕೆ ಕೊಡ್ತಾರೆ ಅಂದರೆ ಗುಣೈ ಸರ್ವೇ ರುದೀರ್ಣ, ಎಲ್ಲ ಗುಣಗಳನ್ನು ತುಂಬಿದವನಾದ್ರಿಂದ ಕೊಡ್ತಾರೆ. ಇದು ಕಾರಣ, ಇದು ಬೇರೆಯವರಿಗೆ ಮೋಕ್ಷದಾತೃತ್ವ ಇಲ್ಲ ಅಂಬೋದಕ್ಕೆ ಕಾರಣ, ದೇವರಿಗಿದೆ ಅಂತ ಹೇಳೋದಕ್ಕೂ ಕಾರಣ. ಏನ ಗುಣೈ ಸರ್ವೇ ರುದೀರ್ಣಂ ಅಂದರೆ ಪರಿಪೂರ್ಣ ಗುಣಾರಣವಾಯ ಅಂದರು ಒಂದೇ. ತತ್ರ ಹಿ ಅಪರ್ಯಾಯ ಅನಂತ ಶಬ್ದಾನ ಮಹಾಯೋಗ ವೃತ್ಯ ಹರೌ ಸಮನ್ವಯ ಸಮರ್ಥನದ್ವಾರ ಸರ್ವಗುಣೋದೀರ್ಣತೈವ ವರ್ಣ್ಯತೆ. ಈ ಮೊದಲನೇ ಅಧ್ಯಾಯದಲ್ಲಿ ಏನು ಮಾಡ್ತಾರೆ ಗೊತ್ತಾ, ತತ್ರ ಹಿ ಅಪರ್ಯಾಯ ಅನಂತ ಶಬ್ದಾನ, ಶಬ್ದಗಳು ಅನಂತ ಶಬ್ದಗಳು ಒಂದೆಲ್ಲ ಏನು ಮಾಡ್ತಿದ್ದಾರೆ, ಮಹಾಯೋಗ ವೃತ್ಯ ಯೋಗ ಮಹಾಯೋಗ ವೃತ್ತಿಯಿಂದ ಹರೌ ಸಮನ್ವಯ ಸಮರ್ಥನ, ಎಲ್ಲ ಶಬ್ದಗಳು ಯಾರನ್ನು ಹೇಳೋದು, ನಾರಾಯಣನನ್ನೇ. ಎಲ್ಲ ಶಬ್ದ ನಾರಾಯಣನ ಹಿಡಿದ ಮೇಲೆ ಒಂದೊಂದು ಶಬ್ದಕ್ಕೊಂದು ಗುಣ ಅಂತ ಇಟ್ಕೊಂಡ್ರು ಕೂಡ ಎಷ್ಟು ಗುಣ ಆದ್ವಿ ಅಲ್ಲಿಗೆ, ಅನಂತ ಗುಣ ಆಗೋದು ಗೊತ್ತಾಯ್ತಾ. ಸಿಂಪಲ್ ಇದು, ಅನಂತ ನಾಮವತ್ವೇನ ಸೋನಂತ ಗುಣಸ್ತಥ ಆಚಾರ್ಯರ ಮಾತದು. ಅನಂತ ನಾಮ ಇರೋದ್ರಿಂದ ಅನಂತ ಗುಣ ಅಂತ ಅರ್ಥ. ಉಳಿದವರು ಯಾರಿಗೂ ಏನಿಲ್ಲ, ಅನಂತ ನಾಮಗಳಿಲ್ಲ, ದೇವರಿಗೊಂದು ಅನಂತ ನಾಮ ಇರೋದು. ಸಾವಿರ ನಾಮಕ್ಕೆ ಕೂಡ ಸಾವಿರ ನಾಮ ಲೆಕ್ಕ ಹಾಕಿದರೂ ಕೂಡ ಶಿವಸಹಸ್ರನಾಮ ಸ್ತೋತ್ರ ಇತ್ಯಾದಿ ಇರಬಹುದು, ಆದರೆ ವಿಷ್ಣು ಸಹಸ್ರನಾಮ ಸ್ತೋತ್ರನೂ ಇದೆ. ವ್ಯತ್ಯಾಸ ಏನು ಅಂದರೆ ಪ್ರತಿ ನಾಮಕ್ಕೂ ನೂರು ಅರ್ಥ ಇದೆ, ಬೇರೆದಕ್ಕೆಲ್ಲ ಅಷ್ಟೆಲ್ಲ ಇಲ್ಲ. ಅದ್ಮೇಲೆ ಏನಾಯ್ತಾಗ, ಸಾವಿರ ಸಾವಿರ ಅಂದರೆ ಬಿ ಎ ಎರಡು ಅಕ್ಷರ, ಎಮ್ ಎ ಎರಡು ಅಕ್ಷರ, ಎಷ್ಟು ಡಿಫ್ರೆನ್ಸ್ ಇದೆ ಎರಡಕ್ಕೂ? ಎರಡು ಅಕ್ಷರ ಸಾವಿರ ನಾಮ ಅಂತ ಹೇಳಿದ ಮಾತ್ರಕ್ಕೆ ಎಲ್ಲ ಒಂದೇ ಆಗಬೇಕು ಕಾರಣ ಇಲ್ಲ. ಇದೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಹರಿಸರ್ವೋತ್ತಮತ್ವಕ್ಕೆ ಒಳ್ಳೆ ಕಾರಣ ಸಿಗುತ್ತೆ, ಆಗ ದಾರ್ಢ್ಯ ಬರುತ್ತೆ, ದೃಢತೆ ಬರಬೇಕಾದ್ರೆ ಅವೆಲ್ಲ ತಿಳಿದಿರಬೇಕು. ನ ಸಚ ಯುಕ್ತಾದಿವಿ ಸರ್ವಗುಣ ಉದೀರ್ಣತೈವ ವರ್ಣ್ಯತೆ. ಉದೀರ್ಣತ ಅಂದರೆ ಪೂರ್ಣತ, ಎಲ್ಲ ಗುಣಗಳು ಪೂರ್ಣತ್ವನೇ ಹೇಳಬೇಕು. ಸಚ ಯುಕ್ತಾದಿಭಿ ಉಕ್ತ ಸಮನ್ವಯ ನಿರ್ವಧಿತೆ ದೋಷವಾರಪಿ ಸ್ಯಾತ್ ಇತ್ಯಾಶಂಕಾಂ ಪರಿಹರತೋ ದ್ವಿತೀಯಸ್ಯ ದ್ವಿತೀಯಾಧ್ಯಾಯಸ್ಯ ಅರ್ಥ. ಇನ್ನ ಸರಿ ಬಿಡಿ, ಅವೆಲ್ಲ ಇರಬಹುದು, ಗುಣಪೂರ್ಣ ಇರಬಹುದು, ಯುಕ್ತಿಗಳಿಂದ ಅದು ವಿರೋಧ ಮಾಡ್ತೀವಿ ಅಂತ ಕೇಳಿದರೆ ಎರಡನೇ ಅಧ್ಯಾಯ ಹೊರಡು. ವಿರೋಧ ಮಾಡೋದು ಯಾವಾಗ? ದೋಷಗಳಿದ್ದರೆ. ದೇವರಲ್ಲಿ ಏನಿಲ್ಲ, ಒಂದು ದೋಷವೂ ಇಲ್ಲ, ದೋಷವರ್ಜಿತಂ. ಎರಡನೇ ವಿಶೇಷ ಗುಣೈ ಸರ್ವೈರುದೀರ್ಣಂ ದೋಷವರ್ಜಿತಂ. ಅಸ್ವಾತಂತ್ರ್ಯ ದೋಷ, ಮಹಾಲಕ್ಷ್ಮಿಯಲ್ಲಿರ್ತಕ್ಕಂಥ ದೋಷ, ದೇವರಲ್ಲಿ ಅದಿಲ್ಲ. ಸೊ ದೋಷ ವರ್ಜಿತನಾದ್ದರಿಂದ ದೇವರು ಸರ್ವಸಮರ್ಥರಾಗಿದ್ದಾನೆ. ಸೊ ಮೊದಲೇ ಸಮನ್ವಯಾಧ್ಯಾಯ ಅಂದರೆ ಗುಣಪೂರ್ಣತ್ವ ಪ್ರತಿಪಾದಕ ಅಧ್ಯಾಯ, ವಿರೋಧಾಧ್ಯಾಯ ಎರಡನೇದು. ಅದಕ್ಕೆ ಅರ್ಥ ಏನು? ದೋಷ ದೂರತ್ವ ಪ್ರತಿಪಾದಕ ಅಧ್ಯಾಯ ಎರಡಾಯ್ತು ಅಲ್ಲಿಗೆ. ದೋಷವರ್ಜಿತ ಮಿತಿ ತತ್ರ ಯುಕ್ತಾದೀನಾಂ ಆಭಾಸತ್ವ ವರ್ಣನೇನ ನಿರ್ದೋಷತ್ವ ಶೈವ ಭಾಷಿತತ್ವ. ಅಲ್ಲಿ ಮುಂದೆ ಏನು ಮಾಡ್ತಿದ್ದಾರೆ ಯುಕ್ತಾದಿಗಳನ್ನೆಲ್ಲ ಅವ್ರು ಏನೇನು ಹೇಳ್ತಾರೆ ಅವೆಲ್ಲ ಎಂಥ ಯುಕ್ತಿಗಳು ಕೊಡೋದು? ದೇವರು ಸರ್ವೋತ್ತಮರಲ್ಲ, ವಿಷ್ಣು ದೋಷ ದೂರನಲ್ಲ ಅಂತ ಹೇಳೋದಕ್ಕೆ ಏನೇನೋ ಕಾರಣ ಕೊಡ್ತಾರಲ್ಲ, ಎಂಥ ಕಾರಣಗಳವು? ಯುಕ್ತಾಭಾಸಗಳು, ಸರಿಯಾದ ಕಾರಣಗಳು, ತಪ್ಪು ಕಾರಣಗಳು. ತಪ್ಪು ಕಾರಣಗಳಿಂದ ಏನು ಸಿದ್ಧವಾಗೋದಿಲ್ಲ, ಸರಿಯಾದ ವಿಚಾರ ಪೂರ್ವ ಮಾಡಕ್ಕೆ ಬರೋದಿಲ್ಲ. ಆದ್ದರಿಂದ ಅವೆಲ್ಲ ತಪ್ಪು ಕಾರಣ ಅಂತ ಹೇಳೋದೇ ಅವಿರೋಧಾಧ್ಯಾಯ. ಅವಿರೋಧ ಅಂದರೆ ವಿರೋಧ ಇಲ್ಲದಿರುವಿಕೆ ಅಂತ ಅರ್ಥ. ದೇವ ನಾರಾಯಣ ಸರ್ವಗುಣ ಪೂರ್ಣ ಅಂತ ಹೇಳೋದಕ್ಕೆ ಯಾವುದೇ ವಿರೋಧವೂ ಕೂಡ ಇಲ್ಲ ಅಂತ ಹೇಳೋದೇ ಅವಿರೋಧಾಧ್ಯಾಯದ ಅರ್ಥ. ಮತ್ತೆ ಏವಂವಿಧಸ್ಯ ಚ ಪ್ರಸಾದ ಕಯಾವಿಧಯ ಭವಿಷ್ಯತಿ ಇತ್ಯಾಕಾಂಕ್ಷಾಂ ಪೂರಯತಃ ತೃತೀಯಸ್ಯ ಅರ್ಥ. ಆಮೇಲೆ ಪ್ರಶ್ನೆ ಬಂತು, ಸರಿ ನಮಗೆ ಮೋಕ್ಷ ಕೊಡ್ತಾನೆ ಅಂತಾಯಿತು, ಸರ್ವಗುಣ ಪೂರ್ಣ ಅಂತಾಯಿತು, ದೋಷ ದೂರ ಅಂತಾಯಿತು, ಈಗ ಅಪ್ರೋಚ್ ಹೇಗೆ ಎಂಬ ಬಗ್ಗೆ ಪ್ರಶ್ನೆ. ಭಾರಿ ಬಾಯಾರಿಕೆ ಆಯಿತು, ದೊಡ್ಡ ಟ್ಯಾಂಕ್ ನೋಡಿದ ತಕ್ಷಣ ಏನು ಹುಡುಕ್ತಾನೆ ಈಗ? ಇಲ್ಲ ಔಟ್ಲೆಟ್ ಇದೆ ಹುಡುಕ್ತಾರೆ, ಎಲ್ಲ ಔಟ್ಲೆಟ್ ಎಲ್ಲ ಕೈ ಮುಗಿದ್ಬಿಡ್ರಿ, ಏನು ಉಪಯೋಗ ಇಲ್ಲ ಅದರಿಂದ. ನಾವು ರೀಚ್ ಆಗಬೇಕಲ್ಲ, ಈಗ ಹೇಗೆ ರೀಚ್ ಆಗ್ತಾನೆ ದೇವರು? ಜ್ಞೇಯಂ ಜ್ಞಾನದ್ವಾರ ಅಂತ ಅರ್ಥ. ಜ್ಞಾನದ್ವಾರ ದೇವರು ಸಿಗ್ತಾನೆ. ಆದ್ದರಿಂದ ದೇವರನ್ನ ನಾವು ಉಪಯೋಗ ಮಾಡ್ಕೋರಿ ಏನು ಮಾಡಬೇಕೀಗ? ದೇವರನ್ನು ತಿಳಿಬೇಕು, ಅದೊಂದೇ ದಾರಿ, ಬೇರೆ ದಾರಿ ಇಲ್ಲವೇ ಇಲ್ಲ. ನಾಣ್ಯ ಪಂಥ ಅಯನಾಯ ವಿದ್ಯತೆ. ಅದಕ್ಕಾಗಿ ತತ್ರ ವಿರಕ್ತಿಯ ಆಮೇಲೆ ಪುರುಷ ಪೂರತೆಯ ತೃತೀಯಸ್ಯ ಅರ್ಥ ಜ್ಞೇಯಂ ಅಂತ ಹೇಳಿದ್ರು. ಜ್ಞೇಯಂ ಶಬ್ದಕ್ಕೆ ಏನರ್ಥ ಅಂದರೆ ತತ್ರ ವಿರಕ್ತಿಯಾಧಿಪಿ ತತ್ ಪ್ರಸತ್ಯರ್ಥಂ ತಸ್ಯ ಜ್ಞೇಯತಾಯಾ ಕಥಿತತ್ವ. ವಿರಕ್ತಿ ಭಕ್ತಿ ಬದಲಾದ ಗುಣಗಳನ್ನು ಹೊಂದಿದ್ದು ದೇವರನ್ನೇ ಸದಾ ತಿಳಿತಾ ಹೋದಂತೆ ಅವನ ಅನುಗ್ರಹ ಮಾಡಿ ಮೋಕ್ಷ ಕೊಡ್ತಾನಾದ್ರಿಂದ ಜ್ಞೇಯ ಅಂತಾಯ್ತು. ಭಾರಿ ದೊಡ್ಡ ಮನುಷ್ಯ, ಭಾರಿ ಶ್ರೀಮಂತ, ಅವ್ನು ಪೈಸೆ ಕೊಡೋದಿಲ್ಲ, ಉಪಯೋಗ ಇಲ್ಲ, ಅದು ಹೊತ್ತರೋಗಿ ಏನು ಪ್ರಯೋಜನ ಇಲ್ಲ. ಅವ್ನು ಕೊಡ್ತಾನೆ ಅಂತ ಹೇಳಿದ್ರೆ ಹ್ಯಾಕ್ ಕೊಡ್ತಾನೆ ಅಂತ ಪ್ರಶ್ನೆ ಬಂತು. ಈ ರೀತಿ ಕೇಳಿ ಕೊಡ್ತಾನೆ, ಈ ರೀತಿ ಕೇಳಿದ್ರೆ ಕೊಡ್ತಾನೆ ಅಂತ ಹೇಳಿದ ತಕ್ಷಣ ಹೇಗೋ ಇದು ಜ್ಞಾ ಪರಮಾತ್ಮ ತಿಳ್ಕೊಳ್ತಾ ಹೋದಂತ ಏನು ಮಾಡ್ತಾನೆ ಅವನು? ಪ್ರಸನ್ನನಾಗ್ತಾನೆ. ಪ್ರಸನ್ನಶ್ಚ ಕೀದೃಶಂ ಪುಮರ್ಥಂ ಪ್ರಯಚ್ಛತಿ. ಆಯಿತು, ಪ್ರಸನ್ನ ಅಂದರೆ ಪುರುಷಾರ್ಥ ಕೊಡ್ತಾರೆ ಅಂತ ಹೇಳಿದ್ರಲ್ಲ, ಎಂಥ ಪುರುಷಾರ್ಥ ಕೊಡ್ತಾರೆ ಈಗ ಅಂತ ಕೇಳಿದರೆ, ಇತ್ತ ಆಕಾಂಕ್ಷಾಂ ಪೂರಯಿತು ಪೂರಯತಃ ತುರಿಯಸ್ಯ ಅರ್ಥ. ತುರಿ ಅಂದರೆ ನಾಲ್ಕನೇದು, ತುರಿಯಾಶ್ರಮ ಅಂತ ಕರೀತಾರೆ ಸನ್ಯಾಸಾಶ್ರಮವನ್ನು. ತುರಿ ಅಂದರೆ ಫೋರ್ತ್. ಗಮ್ಯಮಿತಿ, ಅದು ಗಮ್ಯಂ ಅಂದರೆ ಏನರ್ಥ? ತತ್ರ ಜ್ಞಾನಿನೋ ಭಗವತ್ಪ್ರಾಪ್ತಿ ಲಕ್ಷಣ ಮೋಕ್ಷಸ್ಯ ಉದಿತತ್ವಾತ್, ಅಲ್ಲಿ ಮೋಕ್ಷ ಕೊಡ್ತಾರೆ ಅಂತ ಅರ್ಥ. ತಿಳ್ಕೊಂಡವ್ರಿಗೆ ಏನು ಕೊಡ್ತಾನೆ ಪರಮಾತ್ಮ? ಮೋಕ್ಷವನ್ನು ಕೊಡ್ತಾನೆ. ಅಥವಾ ನೈತತ್ ನಾರಾಯಣ ಪದಂ ಎರಡುಗಿತಲೆ, ಒಂದು ವಿಷಯ ಮುಗಿತೀಗ. ನಾರಾಯಣ ಶಬ್ದವನ್ನು ಏನು ಹೇಳಿದ್ರೀಗ? ನಾರಾಯಣ ನಮಸ್ಕಾರ ಮಾಡ್ತೀರಿ ಅಂಥೇಳಿ, ನಾರಾಯಣ ಯಾರು ಅಂಥೇಳಿ, ನಾರಾಯಣ ಯಾರು ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ, ಇತರ ದೇವತೆಗಳಿಂದ ಲಭಿಸಲಾರದ ಪುರುಷಾರ್ಥ ನಾರಾಯಣನ ಲಭಿಸುತ್ತೆ ಅಂತ ಹೇಳಿದಿರಿ. ಉಳಿದವರು ಯಾತಕ್ಕೆ ಬರೋದಿಲ್ಲ, ಕೊಡೋ ಶಕ್ತಿ ಯಾತಕ್ಕಿಲ್ಲ, ಇವರು ಯಾತಕ್ಕಿದೆ ಅಂದರೆ ನಾಲ್ಕು ಕಾರಣ ಕೊಟ್ಟರು. ಅವನು ಗುಣಪೂರ್ಣ, ದೋಷದೂರ, ಜ್ಞೇಯ, ಗಮ್ಯ ಅಂತ ಬ್ರಹ್ಮಸೂತ್ರ ಹೇಳ್ತಾ ಇದೆ. ನಾಲ್ಕು ಅಧ್ಯಾಯದ ಸಾರವನ್ನು ನಾಲ್ಕು ಪದದಲ್ಲಿ ಹೇಳಿ. ಈ ಮುಂಚೆ ಬಂದ ಭಾಷ್ಯಕಾರರು ಯಾರೂ ಕೂಡ ಏನು ಮಾಡಲಿಲ್ಲ, ಈ ರೀತಿ ಬ್ರಹ್ಮಸೂತ್ರದ ಬಗ್ಗೆ ಸಾರಾಂಶ ಹೇಳಲೇ ಇಲ್ಲ. ಅದು ವಿಶೇಷವಾದ ಇದೆಲ್ಲ ನೋಡ್ತಾ ಹೋಗಬೇಕು, ಎಷ್ಟು ಸಿಂಪ್ಲಿಫೈ ಮಾಡ್ತಾರೆ ಆಚಾರ್ಯರು, ಎಷ್ಟು ಕರೆಕ್ಟಾಗಿ ಆಪ್ಟಾಗಿ ಕರೆಕ್ಟಾಗಿ ಕಾಂಪ್ಯಾಕ್ಟಾಗಿ ಎಲ್ಲ ಗುಣಗಳು ಸೇರಬೇಕಾದ್ರೆ ಹಾಗೆ ಹೇಳ್ತಾರೆ. ಮುಂದೆ ಅಥವಾ ನೈತನ್ನಾರಾಯಣ ಪದಂ ದೇವದತ್ತಾದಿ ಪದಸ್ಪತ್ ಸಾಂಕೇತಿಕಂ ಭವತಿ ಕಿಂತು ವಿಶಿಷ್ಟ ಗುಣಾರಪಿ ಆಚಷ್ಟೆ ಇತಿ ಆಶಯವಾನ್ ಪದಚತುಷ್ಟಯಮೇನ ತನ್ನಿರ್ವಕ್ತಿ ತಥಾಹಿ. ಎರಡನೇ ರೀತಿ ಅರ್ಥ ಈಗ ಇದಿಷ್ಟಕ್ಕೂ ಒಂದು ಅರ್ಥ ಆಯಿತು. ಎರಡನೇ ಅರ್ಥ ನಾರಾಯಣಂ ಅಂತ ಹೇಳಿದರು. ನಾರಾಯಣ ಶಬ್ದಕ್ಕೆ ಏನರ್ಥ ಅಂದರೆ ಕೆಲವು ಪದಗಳಿರುತ್ತೆ, ಡಿತ್ತಾದಿ ಶಬ್ದವತ್ ಹೇಳ್ತಾರೆ ಕೆಲವು ಶಬ್ದ, ದೇವದತ್ತಾದಿ ಶಬ್ದವತ್. ದೇವದತ್ತ ಅಂತ ದೇವದತ್ತ ಅಂದರೆ ಎಕ್ಸ್ ವೈ ಜೆಡ್ ಅಷ್ಟೇ, ಏನು ಅರ್ಥ ಅಲ್ಲ. ಎಕ್ಸ್ ವೈ ಜೆಡ್ ಓಂಕಾರಪ್ಪ ಅಂತ ಹೆಸರಿಟ್ಟಿರ್ತಾರೆ, ಏ ಓಂಕಾರ ಪ್ರತಿಪಾದ್ಯನ ಅರ್ಥ ಏನೂ ಅಲ್ಲ. ಆ ಭಾರಿ ಶ್ರೀಮಂತ, ಮನ್ಮಥ, ಭಯಂಕರ ಕುರೂಪಿ, ಗೊತ್ತಾಯ್ತಾ? ಕ್ಷೀರಸಾಗರ ಭಟ್ಟ, ಮಜ್ಜಿಗೂ ಗತಿ ಇಲ್ಲ, ಅರ್ಥ ಪದಗಳಿಲ್ಲ. ಯಾಕಿಟ್ಟೆ ಸುಮ್ಮನೆ ಹೆಸರು ಅಷ್ಟೇ, ಇವತ್ತು ಇಂಗ್ಲೀಷ್ ಯಾವುದೋ ಹೆಸರು ಇಡ್ತಾರೆ ಏನದಕ್ಕೆ? ಅದೇನು ಒಂದು ಯಾವ್ದು ಹೆಸರು ಇಡಬೇಕು ಇಡ್ತಾರೆ ಅಷ್ಟೇ ಹೊರತು ಏನಿಲ್ಲ ಅದಕ್ಕೆ. ಅರ್ಥ ಔಚಿತ್ಯದ ಸಂಭವ ಇರೋದಿಲ್ಲ. ನಮ್ಮ ನಾರಾಯಣ ಶಬ್ದ ಹಾಗಲ್ಲ. ನಾರಾಯಣ ಶಬ್ದ ಏನು ಹೇಳ್ತಾ ಇದೆ ಅಂದರೆ, ನಾರಾಯಣ ಶಬ್ದದ ಅರ್ಥವನ್ನೇ ಆಚಾರ್ಯ ಹೇಳ್ತಾ ಇದ್ದಾರೆ. ಇಷ್ಟು ಹೇಳ್ತಾ ಇದೆ, ಏನು ಹೇಳ್ತಾ ಇದೆ? ತಥಾ ಹಿ ದೋಷ ಅರ ಶಬ್ದಯೋ ಅಭಿನ್ನಾರ್ಥತ್ವಾತ್ ನಯಸ್ಯ ವಿರುದ್ಧಾರ್ಥವಾಚಿತ್ವಾತ್ ದೋಷ ವಿರುದ್ಧ ಗುಣ ನಾರಾಹ ತದಾಶ್ರಯೋ ನಾರಾಯಣ. ಮೊದಲು ನಾರಾಯಣ ಶಬ್ದಕ್ಕೆ ಏನರ್ಥ? ಫಸ್ಟ್ ಅರ್ಥ ಅಂದರೆ ನಾರ ಅಯಣ, ನಾರ ಅಯನ ಇಷ್ಟಿದೆ. ನಾರ ಅಂದ್ರೇನು, ಅಯನ ಅಂದ್ರೇನು, ಸರಿಯಾಗಿ ಅರ್ಥ ಮಾಡ್ಕೋಬೇಕಲ್ಲ. ಅರ ಅಂದರೆ ದೋಷಗಳು, ಆಚಾರ ವ್ಯಾಖ್ಯಾನ ಹೇಳ್ತಾರೆ. ದೋಷಾರ ಛಿದ್ರ ಶಬ್ದಾನ ಪರ್ಯಾಯತ್ವ ಯತಸ್ತಃ ದೋಷ ಅರ ಛಿದ್ರ ಅವೆಲ್ಲ ಅವರಲ್ಲಿ ಏನು ಛಿದ್ರ ಹುಡುಕಿದ್ರು ಸಿಗಲಿಲ್ಲ, ಅದು ಯಾವ ದೋಷವೂ ಕಾಣಲಿಲ್ಲ ಅಂತ ಅರ್ಥ. ಛಿದ್ರವನ್ನು ಹುಡುಕೋದು ದೋಷ ಹುಡುಕೋದು ಅಂತ ಅರ್ಥ. ಅರ ಅಂದರೆ ದೋಷ, ಅರ ಅಂದರೆ ದೋಷ, ನಾರ ಅಂದ್ರೆ ಏನು ದೋಷವಲ್ಲ ಅಂತ ಅರ್ಥ. ದೋಷ ಅಲ್ಲ ಅಂದ್ರೆ ಏನು ಗುಣ ಅಂತ ಅರ್ಥ. ಅಯನ ಅಂದ್ರೆ ಏನು ಪೂರ್ಣ ಅಂತ ಅರ್ಥ. ನಾರಾಯಣ ಅಂದ್ರೆ ಏನು ಗುಣಪೂರ್ಣ ಅಂತ ಅರ್ಥ. ನಾರಾಯಣಂ ಗುಣೈ ಸರ್ವೇ ರುದಿರ್ಣ, ಗುಣೈ ಸರ್ವೇ ರುದಿರ್ಣ ಎಂಬುದು ನಾರಾಯಣ ಶಬ್ದದ ಒಂದರ್ಥ. ನಾರಾಯಣ ಶಬ್ದದ ಒಂದರ್ಥ ಗುಣಪೂರ್ಣತ್ವ, ಎಲ್ಲಿದೆ ಪದದಲ್ಲೇ ಇದೆ. ನಾರಾಯಣ ಅನ್ನೋ ಪದದಲ್ಲೇನೆ ಅವರು ಗುಣಪೂರ್ಣನಾದವನು ಅರ್ಥ ಬಂದಿದೆ ಅಂತ ತಿಳಿಸಿದರು. ವಾಕ್ಯ ನೋಡಿ, ಅದು ದೋಷ ಅರ ಶಬ್ದಯೋಹೋ ಅಭಿನ್ನಾರ್ಥತ್ವಾತ್, ಅಭಿನ್ನಾರ್ಥತ್ವಾತ್ ಅಂದ್ರೆ ಏನೋ ಪರ್ಯಾಯತ್ವಾತ್ ಅಂತ ಸಿನಾನಿಯಂಸವು. ನಯಶ್ಚ, ನಯ ಅಂದ್ರೆ ಏನೋ ಅಪೋಸಿಟ್, ನ ಅಂತ ಹೇಳೋದು ಇಲ್ಲ ಅಂತ ಹೇಳೋದು. ನಯಶ್ಚ ವಿರುದ್ಧಾರ್ಥ ವಾಚ ವಾಚಿತ್ವಾತ್ ದೋಷ ವಿರುದ್ಧ ಗುಣಾಹ. ನಾರಾಹ ಅಂದ್ರೆ ದೋಷ ವಿರುದ್ಧ ಅಂತ ಅರ್ಥ. ದೋಷ ವಿರುದ್ಧ ಅಂದ್ರೆ ಏನು ಗುಣಗಳು ಅಂತ ಅರ್ಥ. ಅಯನ ಅಂದ್ರೆ ಏನು ಆಶ್ರಯ ಅಂತ ಅರ್ಥ. ತದಾಶ್ರಯವು ನಾರಾಯಣ. ನಯೋ ಅಭ, ನಾನು ಹೇಳಿದ್ನಲ್ಲ ಅರ್ಥ ಮಾಡೋದ್ರಲ್ಲಿ ಡಿಪೆಂಡ್ ಆಗುತ್ತೆ, ಯಾವ ರೀತಿ ಅರ್ಥ ಮಾಡ್ತೀರಿ ಆಧಾರ ಕೊಡ್ಬೇಕು. ಎರಡೆರಡು ಎಲ್ಲ ಶಬ್ದಕ್ಕೆ ಹಾಗೆ ಹೇಳ್ಬೋದು, ಅದು ಸರಿಯಾಗಿ ಅರ್ಥ ಮಾಡ್ಕೋ, ಕೂಡಿಸ್ಬೇಕಾದ ಅರ್ಥ. ನಾರಾಯಣ ನಯೋ ಏನ ಪೂರ್ಣ ಅಂತಾರಲ್ಲ, ಪೂರ್ಣ ಅಂತಾನೆ ಅರ್ಥ ಅದಕ್ಕೆ. ಉದೀರ್ಣ ಅಂದ್ರೆ ಪೂರ್ಣ ಅಂತಾನೆ ಅರ್ಥ. ಅಯ್ಯನ ಅಂದ್ರೆ ಆಶ್ರಯ, ಆಶ್ರಯ ಎಷ್ಟು ಆಶ್ರಯ ಪೂರ್ಣ ಆಶ್ರಯ. ಅದಕ್ಕೆ ಗುಣೈ ಸರ್ವೈ ರುದೀರ್ಣಂ ಅಂತ, ಸರ್ವೈಹಿ ಗುಣೈಹಿ. ಏನಿದೆ ನಾರಾಹಮದ್ ಬಹುವಚನ, ಬಹು ಅಂದ್ರೆ ಅನಂತ, ಸೊ ಅನಂತ ಗುಣಪೂರ್ಣ ಅಂತ. ನಾರಾಹಮದ್ ಬಹುವಚನದಲ್ಲೇ ಒಂದು ಗುಣ ಇದೆ ಅಂತ ಹೇಳಲಿಲ್ಲ, ಅನಂತ ಗುಣಗಳು ಅಂತ ಹೇಳೋದಕ್ಕೋಸ್ಕರ ಬಹುವಚನ ಪ್ರಯೋಗ ಮಾಡಿರೋದ್ರಿಂದ ದೇವರು ಗುಣಪೂರ್ಣನಾಗಿದ್ದಾನೆ. ಎರಡು, ನೈವ ಅಭಾವಾರ್ಥತ್ವಾತ್ ಅರಾಶ್ರಯೋ ನಭವತಿ ಇತಿ ವಾ ನಾರಾಯಣ. ಎರಡನೇದೀಗ ಎರಡನೇದೇನೀಗ ದೋಷ ದೂರ ಅಂತ ಅರ್ಥ ಹೇಳಿ, ದೋಷವರ್ಜಿತಂ ಹೇಳಬೇಕು. ಅಲ್ಲಿ ಹಾಗೆ ಇದೆ, ನ ಅರ ನ ಅರ ಅಯಣ ನಾರಾಯಣ. ಮೊದಲೇನು ಮಾಡಿದ್ವಿ, ನಾರ ಅಯನ ನಾರಾಯಣ, ಈಗ ನ ನ ಅರ ಅಯನ. ಅರ ಅಂದರೆ ದೋಷ, ಅಯನ ಅಂದರೆ ಆಶ್ರಯ, ಅರಾಯಣ ಅಂದ್ರೇನು ದೋಷಕ್ಕೆ ಆಶ್ರಯ, ನ ಅರಾಯಣ ಅಂದ್ರೇನು ದೋಷಕ್ಕೆ ಆಶ್ರಯ ಅಲ್ಲ, ಅದು ದೋಷವರ್ಜಿತಂ ಅಂತ ಅರ್ಥ ಆಯ್ತಾ. ನಾರ ಅಂದರೆ ಗುಣ ಅಂತ ಒಂದು ಸಾಲಿಡ್ ತಗೊಂಡ್ಬಿಟ್ಟಾಗ ನಾರಾಶ್ರಯ ಅಂತ ಹೇಳಿದ್ರೆ ಗುಣ ಗುಣಪೂರ್ಣ, ಆಮೇಲೆ ನ ಅರಾಶ್ರಯ ಅಂತ ಹೇಳಿದ್ರೆ ದೋಷ ದೂರ. ಸೊ ಎರಡನೇ ವಿಶೇಷಣ ಕೂಡ ಏನಾಯ್ತು, ಈಗ ನಾರಾಯಣ ಶಬ್ದ ಅರ್ಥ ಆಯ್ತು. ಎರಡನೇದು ನಾರಾಯಣ ಶಬ್ದ ಅರ್ಥನೇ. ಇನ್ನು ಮೂರನೇದಕ್ಕೆ ಹೋಗ್ಬೇಕು ನಾವೀಗ. ಮೂರನೇದೇನಂತಿದೆ, ನರ ಸಂಬಂಧತ್ವಾತ್ ನಾರೀಯತೆ ಅನೇನೇತಿ ವಾ ನ ಅರಮಣಂ ಏನೇತಿ ವಾ ನಿರ್ದೋಷ ವೇದೋತ್ಪನ್ನತ್ವಾದ್ವಾ ನಾರಂ ಜ್ಞಾನಂ ವಿಷಯತೆಯ ತದಾಶ್ರಯತ್ವಾಚ ನಾರಾಯಣ. ನಾರಂ ಅಂದರೆ ಜ್ಞಾನಂ ಅಂತ ಅರ್ಥ. ನಾರಂ ಅಂದರೆ ಜ್ಞಾನಂ, ನಾರ ಅಯನ, ನಾರ ಅಯನ ನಾರಾಯಣ ಅಂದರೆ ಜ್ಞೇಯಂ ಅಂತ ಅರ್ಥ. ಸೊ ಜ್ಞೇಯಂ ಶಬ್ದ ಕೂಡ ಯಾವ ಅರ್ಥ, ನಾರಾಯಣ ಶಬ್ದ ಅರ್ಥನೇ ಅಲ್ಲೇ ಇದೆ. ನಾರ ಅಯನ, ನಾರ ಅಂದರೆ ಜ್ಞಾನ, ನಾರ ಅಂದರೆ ಜ್ಞಾನ ತಿಳಿದೆ ಅಂದರೆ ತೋರಿಸ್ತಾರೆ. ನರಸಂಬಂಧಿತ್ವಾತ್ ನಾರಹ, ನರಸಂಬಂಧಿತ್ವಾತ್ ನಾರ ಅಂದ್ರೆ ಏನರ್ಥ, ನಾರ ಅಂದರೆ ಮನುಷ್ಯರು, ಮನುಷ್ಯರಲ್ಲಿನ ಸ್ಪೆಸಿಫಿಕ್ ಕ್ವಾಲಿಟಿ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಜ್ಞಾನ. ಬೇರೆ ಎಲ್ಲ ಪ್ರಾಣಿಗಳಿಗೂ ಏನು ಮಿಸ್ಸಿಂಗು, ಜ್ಞಾನ ಮಿಸ್ಸಿಂಗ್. ಸೊ ನಾರ ಅಂದರೆ ಏನು, ಮನುಷ್ಯರಲ್ಲಿ ಮಾತ್ರ ಇರೋದು, ಗೊತ್ತಾಯ್ತಾ. ಅದಕ್ಕೋಸ್ಕರ ನಾರ ಇಜ್ ಕೊಟ್ಟು ಜ್ಞಾನ ಅಂತ ಅರ್ಥ. ಸೊ ನಾರಾಶ್ರಯ ಅಂದರೆ ಜ್ಞಾನಾಶ್ರಯ, ಜ್ಞಾನಗಮ್ಯ ಅಂತ ಅರ್ಥ. ಇನ್ನೊಂದರ್ಥ, ಒಂದರ್ಥ ಏನು ನರಸಂಬಂಧಿತ್ವ ನರೀಯ, ಒಂದರ್ಥ. ನರೀಯತೆ ಏನೇನೈತಿವ, ಎರಡನೇದು ರೀಯತೆ ಅಂದರೆ ರೀಕ್ಷಯೇ, ರೀಯತೆ ಅಂದರೆ ನಾಶ ಹೊಂದ, ನರೀಯತೆ ಅಂದರೆ ನಾಶ ಹೊಂದೋದಿಲ್ಲ. ಯಾವುದಿದ್ದರೆ ಮನುಷ್ಯ ಹಾಳಾಗೋದಿಲ್ಲವೋ ಅದು ನಾರ, ಜ್ಞಾನ. ಏನಿದ್ರೂ ಮನುಷ್ಯನಿಗೆ ಬೆಲೆ ಇಲ್ಲ, ಆದರೆ ಜ್ಞಾನ ಇದ್ದುಬಿಟ್ರೆ ಭಾರಿ ಬೆಲೆ. ಅದಕ್ಕೋಸ್ಕರ ನಾರ ಅಂದರೆ ಜ್ಞಾನ ಅಂತ ಅರ್ಥ. ನಾರೀಯತೆ ಎಲ್ಲವೂ ಬಿಟ್ಟು ಹೋಗೋದೆ, ಆದರೆ ಜ್ಞಾನ ಮಾತ್ರ ಏನಾಗೋದಿಲ್ಲ. ತತ್ರ ತಮ್ಮ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಗಂ, ಹಿಂದಿನ ಜನ್ಮದ ಜ್ಞಾನ ಮುಂದಿನ ಜನ್ಮ ಕ್ಯಾರಿ ಔಟ್ ಆಗ. ಅದರಿಂದಾಗಿನೇ ನಾವು ನಾರ ಇಜಿಕೊಟ್ಟು ಜ್ಞಾನ ಎರಡಾಯ್ತು. ಈಗ ಮೂರನೇದು, ನಾ ಅರಮಣಂ ಏನೇತಿವ, ನಾರ ನಾ ಅರಮಣಂ ಏನೇತಿವ, ಏನಿದ್ರೆ ನಮಗೆ ಸಂತೋಷ ತಪ್ಪೋದೇ ಇಲ್ಲ. ಜ್ಞಾನೇನೈವ ಪರಂಪದಂ, ಜ್ಞಾನೇನ ಅಭೃತೀ ಭವತಿ, ಜ್ಞಾನ ನಿತ್ಯ, ಜ್ಞಾನ ಆನಂದ ಕೊಡುತ್ತೆ. ನಮ್ಗೆ ಎಷ್ಟೇ ಆನಂದಕ್ಕಿಂತ ಯಾವುದು ಆನಂದ ದೊಡ್ಡದು, ಜ್ಞಾನದ ಆನಂದ ಭಾರಿ ದೊಡ್ಡದು. ಅದಕ್ಕಾಗಿನೇ ನಾರಂ ಅಂದರೆ ಜ್ಞಾನಂ ಅಂತ ಅರ್ಥ. ಮೂರನೇ ಅರ್ಥ ಆಯಿತು. ಅದು ಇಷ್ಟು ಇಷ್ಟು ಅರ್ಥ ಇಟ್ಕೊಂಡ್ರೆ ಮುನ್ನೊಂದಿದೆ, ನಾರಂ ನರಿಯಂತೆ ಐತಿ ನಾರಾಹ, ನರಿಯಂತೆ ಅಂದರೆ ಎಂದೂ ನಾಶವಾಗೋದಿಲ್ಲ. ಅಪೌರುಷೇಯತ್ವಾತ್ ವೇದಸ್ಯ, ವೇದಗಳು ಪ್ರಳಯ ಕಾಲದಲ್ಲಿ ಇರುತ್ತೆ, ನಿತ್ಯಾ ವೇದಾಹ, ಅವಗಳಿಗೆ ಅಯನ, ಅವರಿಂದ ಪ್ರತಿಪಾದ್ಯನಾದ್ರಿಂದ ನಾರಾಯಣ ಅಂದ್ರೇನು ವೇದ ಪ್ರತಿಪಾದ್ಯ ಅಂತ ಅರ್ಥ. ಈ ರೀತಿ ಮೊದಲನೇ ಬಾರಿ ನಾರಾಯಣ ಶಬ್ದಕ್ಕೆ ಈ ರೀತಿ ಅರ್ಥ ಮಾಡೋ ಪರಂಪರೆ ಬಂದಿದ್ದೇ ಆಚಾರ್ಯರಿಂದ. ಆ ಮುಂಚೆ ಬಂದವರು ಯಾರು ಕೂಡ ಬಗ್ಗೆ ಯೋಚನೆ ಕೂಡ ಒಂದು ಪದಕ್ಕೆ ಅರ್ಥ ಹೇಳೋ ಯೋಚನೆ ಯಾರೂ ಮಾಡಿರಲಿಲ್ಲ. ಎಷ್ಟು ಅರ್ಥ ಹೇಳ್ಬೋದು ತೋರಿಸ್ತಾ ಹೋಗ್ತಾರೆ, ಅದೆಲ್ಲ ಆಚಾರ್ಯ ಹೇಳಿದ ಅರ್ಥಗಳಿವೆಲ್ಲ, ಬೇರೆ ಕಡೆ ಎಲ್ಲ ತಿಳಿಕಾರ ಬರಿತಾ ಇದ್ದಾರೆ. ನೆಕ್ಸ್ಟ್ ಜ್ಞಾನಂ ನಾರಂ ಜ್ಞಾನಂ, ಇಷ್ಟು ಕಾರಣದಿಂದ ವೇದೋತ್ಪನ್ನತ್ವ ಅಥವಾ ವೇದೋತ್ಪನ್ನ ಅಂದ್ರೆ ಏನು ದೇವರು, ಶಾಸ್ತ್ರ ಯೋನಿತ್ವ ಅಂತ ಅರ್ಥ. ಶಾಸ್ತ್ರದಿಂದ ತಿಳಿಯಲ್ಪಡೋದ್ರಿಂದ ನಾರಗಮ್ಯ ಇದಕ್ಕೊಟ್ಟು ನಾರಾಯಣ ವಿಷಯತಯ. ನಾರ ಜ್ಞಾನದಿಂದ ಗಮ್ಯ ಅಂದ್ರೆ ಜ್ಞೇಯ ಅಂದ್ರೆ ಏನರ್ಥ, ವಿಷಯತಯ ತದಾಶ್ರಯತ್ವಾಚ ನಾರಾಯಣ, ಜ್ಞಾನಕ್ಕೆ ವಿಷಯ ಅಂತ, ಜ್ಞಾನಕ್ಕೆ ವಿಷಯರಾದ್ರಿಂದ ನಾರಾಯಣ. ಆಮೇಲೆ ಅರವಿಸುರತ್ವಾತ್ ಅರತಿ, ರಹಿತತ್ವಾತ್ ಕ್ಷಯರಹಿತತ್ವಾದ್ವಾ ನಾರಾಹ ಮುಕ್ತಾಹ. ಇನ್ನು ನಾರಾಯಣಮಯನಂ ನಾರಾಯಣ, ನಾರಾಯಣಮಯನಂ ನಾರರು ಅಂದ್ರೆ ಯಾರು ಅಂದ್ರೆ ನರ ಅರಿ ಅರ ವಿಧುರತ್ವಾತ್, ಅರ ವಿಧುರತ್ವಾತ್ ನ ಅರರು, ಅರ ಅಂದ್ರೆ ದೋಷ, ದೋಷ ಇಲ್ಲದವರು, ಮುಕ್ತರಿಗೆ ದೋಷ ಇಲ್ಲ. ಅದಕ್ಕೆ ಅರರು ಅಂದ್ರೆ ಯಾರು, ನಾರರು ಅಂದ್ರೆ ಯಾರು, ಮುಕ್ತರು ಅಂತ ಅರ್ಥ. ಸೊ ಮುಕ್ತರಿಂದ ಪ್ರಾಪ್ಯನಾದ್ದರಿಂದ ಅವನಿಗೆ ಗಮ್ಯಂ ಅಂತ ಅರ್ಥ ಬಂತು. ಮೊದಲೇದು ನಾರಾಯಣಂ ಗುಣೈಸರ್ವೇ ರುದಿರ್ಣಂ, ಮೊದಲೇ ಅಧ್ಯಾಯ ಒಂದರ್ಥ, ದೋಷವರ್ಜಿತಂ ಎರಡು, ಜ್ಞೇಯಂ ಮೂರು, ಗಮ್ಯಂ ನಾಲ್ಕು. ಇಲ್ಲೊಂದು ಅರ್ಥ ಇದೆ, ಅರತಿರಹಿತತ್ವಾತ್, ಅರತಿರಹಿತತ್ವಾತ್ ಅರತಿ ನ ಅರಾಯಣ, ಅರ ಅಂದರೆ ಅರತಿ, ಅರತಿ ಇಲ್ಲದು, ಅರತಿ ಅಂದರೆ ಆನಂದ, ಆನಂದ ಇಲ್ಲ ಅಂತ ಇಲ್ಲೇ ಇಲ್ಲ. ಆ ಲೋಕ ಯಾವುದು ಅಂದರೆ ವೈಕುಂಠ ಒಂದೇ. ಅದಕ್ಕೆ ನಾರರು ಅಂದರೆ ಮುಕ್ತರು, ಅವರಿಗೆ ಆಶ್ರಯ. ಇನ್ನೊಂದು ಕ್ಷಯರಹಿತತ್ವಾದ್ವಾ ರೀಕ್ಷಯೆ, ಕ್ಷಯರಹಿತರಾದ್ದರಿಂದ ಮುಕ್ತರು ಹೋದ್ಮೇಲೆ ನಿಜ ಪುನರಾವರ್ತತೆ, ನಿಜ ಪುನರಾವರ್ತತೆ ಪರ್ಮನೆಂಟ್ ಅಬೋರ್ಡ್ ಆದ್ದರಿಂದ ಅದಕ್ಕೆ ನಾರ ಅಂದರೆ ವೈಕುಂಠ ಲೋಕ ಅಂತ ಅರ್ಥ. ಅಲ್ಲಿ ನೆಲೆಸಿರೋರು ಆದ್ರೆ ನಾರಾಯಣ, ಅವರಿಗೆ ಆಶ್ರಯ ಕೊಡೋದು ಮುಕ್ತಾನಾಂ ಪರಮಾಗತಿ, ವಿಷ್ಣು ಸಹಸ್ರನಾಮದ ಅರ್ಥ. ಇಷ್ಟಾಯ್ತು ನಾರಾಯಣ. ಅಲ್ಲಿ ಮುದುಕು ಮೂರು ಅರ್ಥ, ಅರವಿದುರತ್ವಾತ್ ಅರತಿರಹಿತತ್ವಾತ್ ಕ್ಷಯರಹಿತತ್ವಾತ್ ವಾ ನಾರಾಹ ಮುಕ್ತಾಹ ತದಾಶ್ರಯೋ ನಾರಾಯಣ. ನಗ ನಾಕಾದಿ ಶಬ್ದವತ ಎಂ ಶಬ್ದೋ ಜ್ಞಾತವ್ಯ. ಆಗೊಂದು ಪ್ರಶ್ನೆ ಬಂತು, ಈ ರೀತಿ ಮಾಡ್ತಿರಲ್ಲ, ಈ ರೀತಿ ಆಗೋ ಸಾಧ್ಯ ಇಲ್ಲ, ಯಾಕೆಂದ್ರೆ ನಾ ಬ್ರಾಹ್ಮಣ ಏನಾಯ್ತದ, ಅಬ್ರಾಹ್ಮಣ ಅಂತಾಯ್ತು, ಗೊತ್ತಾಯ್ತ, ನಾ ಗಜ ಅಗಜ ಅಂತಾಯ್ತು. ಇಲ್ಲಿ ನಾರಾಯಣ ಅಂತ ಹೇಳಿದ್ರೆ ನೀನು ಅರಾಯಣ, ಅನರಾಯಣ ಆಗ್ಬೇಕಾಗಿತ್ತು, ಅರಾಯಣ ಆಗ್ಬೇಕಾಗಿತ್ತು, ಇದ್ಬಿಟ್ಟು ನಾರಾಯಣ ಹೇಗಾಯ್ತು ಈಗ ಅಂತ ಪ್ರಶ್ನೆ ಬಂತು. ಅದಕ್ಕೆ ಉತ್ತರ ಕೊಡ್ತಾರೆ, ವ್ಯಾಕರಣದಲ್ಲಿ ಸೂತ್ರ ಇದೆ, ನಗ ನಾಕಾದಿವತ್ ಸಮಾಸ, ವ್ಯಾಕರಣದಲ್ಲೇ ಒಪ್ಕೊಂಡ್ಬಿಡ್ತಾರೆ ಪಾಣಿನಿ. ನಗಚ್ಚತಿ ಇತಿ ಅಗಹ ಅಂತ ಆಗ್ಬೇಕಾಗಿತ್ತು, ಪರ್ವತಗಳಿಗೆ ಏನಂತ ಹೆಸರಿದೆ, ನಗ ಅಂತ ಹೆಸರಿದೆ, ನಾಗಚ್ಚತಿ ನಗ, ಅಗ ಆಗ್ಲಿಲ್ಲ, ನಗ ಅಂತಾನೆ ಇದೆ. ಅದೇ ರೀತಿ ನಾಕ ನಾಕ ನಾ ಹಾಗೆ ಇಲ್ಲ, ಆದ್ರಿಂದಾನೇ ಅಂಥ ಸೂತ್ರನೂ ಇರೋದ್ರಿಂದ ನಾರಾಯಣ ಅಂತ ಹಾಗಾಗಿದೆ, ಏನು ಆಶ್ಚರ್ಯ ಇಲ್ಲ. ಅದು ವ್ಯಾಕರಣ ಪ್ರಕಾರನೇ ಕೊಡುತ್ತೆ ಅಂತ ಹೇಳಿದ್ರು, ನಗ ನಾಕಾದಿಗಳು ಹೇಗೋ ಇದು ಹಾಗೇನೆ, ನಾ ಶಬ್ದೋ ಅದೆಲ್ಲ ವ್ಯಾಖ್ಯಾನ ವಿಸ್ತಾರೋ ಬರ ಹೇಳ್ತಾರೆ ಯಾಕೆ ಅಂತೇಳಿ. ಅದು ಪಾಣಿ ಸೂತ್ರ, ನಗನಾಕಾದಿ ಒಂದು ಪ್ರಾಣಿ ಸೂತ್ರ. ಅದೆಲ್ಲ ರಾಯರು ಬರಬೇಕಾದ್ರೆ ಇವ್ರು ಎಲ್ಲ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಷ್ಟು ಕೂಡ ಆ ಪದ ಹೇಗೆ ಬಂತು ಮೊದಲು ನೋಡಿ, ಎಷ್ಟೇ ದೊಡ್ಡದು ಅಂತ ಕೇಳಿದರೆ, ನಭ್ರಾಣ್ ನಪಾತ್ ನವೇದ ಅರಾಸತ್ ನಾಸತ್ಯ, ಆಮೇಲೆ ನಮುಚಿ ನಕುಲ ನಖ ನಪುಂಸಕ ನಕ್ಷತ್ರ ನಕ್ರ ನಾಕೇಶು ಪ್ರಕೃತ್ಯ. ಇಷ್ಟು ದೊಡ್ಡ ಪದಗಳು ನೋಡಿ, ನಖ ನಾ ಭ್ರಾಣ್ ಅಂತಿದೆ, ನಪಾತ್ ಅಂತಿದೆ, ಆಮೇಲೆ ಮುಂದೆ ನಾಸತ್ಯ ದಸ್ತರ ನಾಸತ್ಯ ಅಂತಿದೆ, ಆಮೇಲೆ ನಮುಚಿ ಅಂತಿದೆ, ನಕುಲ ಅಂತಿದೆ, ನಖ ನಾ ಖ ಅಖ ಆಗಲಿಲ್ಲ, ನಖ ಅಂತಾನೆ ಆಯ್ತು ಅಖ, ಆಮೇಲೆ ನಪುಂಸಕ ಅಂತಿದೆ, ಅಪುಂಸಕ ಅಂತ ಆಗಲಿಲ್ಲ, ನಪುಂಸಕ ಅಂತ ಆಯ್ತು. ಅದೇ ರೀತಿ ನಕ್ಷತ್ರ ಅಕ್ಷತ್ರ ಅಂತ ನಕ್ಷತ್ರ ಅಂತ ಆಯ್ತು. ಸೊ ನಾ ಇಲ್ಲ ಹಾಗೆ ಉಳ್ಕೊಂಡಿದೆ ಅಲ್ವಾ, ಈಗ ಅದೇ ರೀತಿ ಇಲ್ಲೂ ಹಾಗೆ ಉಳ್ಕೊಂಡಿದೆ, ಏನು ಯೋಚನೆ ಇಲ್ಲ. ನಗೋ ಪ್ರಾಣಿಷು ಇತಿ ಅನ್ಯತರಸ್ಯಾಮಿತ್ಯಾಭ್ಯಾಂ ನಾಕಾದಿ ಶಬ್ದಸ್ಯ ವಿಪಾತಿತತ್ವೇನ ತತ್ರ ಯಥಾ ಸೌತ್ರತ್ವೇನ ಸಮಾಧಾನಂ ತಥಾ ಅತ್ರಾಪಿ ಸೌತ್ರತ್ವೇನ ಸಮಾಧಾನಂ ಮುಖ್ಯವಿಧಿ ಭಾವ. ಇದು ಒಂದ್ರ ಮೇಲಿನ ವ್ಯಾಖ್ಯಾನದಲ್ಲಿ ಸುಮಾರು ಇಪ್ಪತ್ತು ಪುಟ ಬರೀತಾರೆ. ಈ ನಾರಾಯಣ ಶಬ್ದ ಹೇಗೆ ಬಂತು ಅಷ್ಟಕ್ಕೇನೆ, ಇದು ಪ್ರಶ್ನೆ ಹಾಕೋತಾರೆ. ಈಗ ಈ ರೀತಿ ಆಗುತ್ತಾ ಅಂತ ಕೇಳಿ ಆಗುತ್ತ ನೋಡಿ ಅಂತ ಹೇಳ್ತಾರೆ, ಆಗೋದಿಲ್ಲ ಅಂತ ಅವನು ಹಾಗೆ ಆಗುತ್ತೆ ಅಂತ ನಾವು ಇಷ್ಟೆಲ್ಲ. ಅದೊಂದೇ ಶಬ್ದ ಈಗ, ಅದ್ರಲ್ಲಿ ಓದೋದಕ್ಕೆ ಎಷ್ಟಿದೆ ಗೊತ್ತಾಗುತ್ತಾಗ. ಬರೀ ನಾರಾಯಣ ಅಂತೇಳು ಅಂದ್ರೆ ಭಾರಿ ಪುಣ್ಯ, ನಾರಾಯಣ ಅಂತಾನೇ ಭಾರಿ ಪುಣ್ಯ. ನಾಲ್ಕು ಅಕ್ಷರ ಅರ್ಥ ಆಯ್ತು ಅಂದ್ರೆ ದೊಡ್ಡದು, ಒಂದೊಂದು ಪದವನ್ನು ಬಿಡಿಸಿಬಿಟ್ಟು ಆ ಪದ ಹ್ಯಾಕ್ ಕೊಡುತ್ತೆ ವ್ಯಾಕರಣ ಪ್ರಕಾರ ಹ್ಯಾಕ್ ಬೇಕು. ಹಾಗೆ ಶಾಸ್ತ್ರ ಅಂತ ಕರೀತಾರೆ. ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾ ಹೋದದ್ದು ಏನಾಗುತ್ತೆ, ಅದು ಅವ್ರ ಜ್ಞಾನ ಎಷ್ಟು ವಿಕಾಸವಾಗುತ್ತೆ, ಅದು ವಿಕಾಸವಾದಷ್ಟು ಕೂಡ ದಾಂಡ್ಯ ಬರುತ್ತೆ, ಅದನ್ನು ಪಾಂಡಿತ್ಯ ಅಂತ ಕರೆಯೋದು. ಎಲ್ಲ ವ್ಯಾಖ್ಯಾನಕಾರರೆಲ್ಲ ಅಂತ ದೊಡ್ಡ ಉಪಕಾರವನ್ನು ಮಾಡ್ತಾರೆ. ನೀವು ಮುಂದೆ ಹೇಳ್ತಾರೆ, ಹಿಂದೆಲ್ಲ ಓದಲಿಲ್ಲ ಅದಕ್ಕೆಲ್ಲ ಹಾಗೆ ಹೇಳ್ತಾರೆ. ಯಾತಕ್ಕೆ ಸ್ವಾಂತ ಸ್ವಾಂತ ನಿಕೃಂತನೆ ಅಂತ ಬಂತು, ನಿಕೃಂತನೆ ಅಂತ ನಿಕೃಂತನೆ ಯಾತಕ್ಕೆ ಬಂತು, ಅಲ್ಲಿ ವ್ಯಾಕರಣ ಮತ್ತೆ ಬೇಕಾಷ್ಟು ಡಿಸ್ಕಷನ್ ಮಾಡ್ತಾರೆ. ಅದ್ರ ಬಗ್ಗೆ ನಮ್ಗೆ ಯಾಕೆ ಡೌಟ್ ಬರೋಲ್ಲ, ಗೊತ್ತೇ ಇಲ್ಲ ಅಂದ್ರೆ ಡೌಟೇ ಬರೋದಿಲ್ಲ, ಗೊತ್ತಿದ್ರೆ ಡೌಟ್ ಬರುತ್ತೆ, ಇದಕ್ಕೆ ಹೀಗೆ ಆಯ್ತು ತರಿಸೋದೇ ಇಲ್ಲ. ಡೌಟ್ ಬಂದರೆ ಉತ್ತರ ಕೊಡಬೇಕು ಅಂತ ಕೊಡ್ತಾರೆ ಅವರು. ಮುಂದೆ ನಗಾ ನಾಕಾದಿವತ್ ಸಪ್ತವತಯಂ ಶಬ್ದ ನೋಡಿ ಟೀಕಾರ ಇದ್ದಂಥದ್ದು ಆಚಾರ್ಯ ಹೇಳಿದ್ರು ಹೇಳಲೇ ಇಲ್ಲ. ಯಾತಕ್ಕೆ ಭಾಷ್ಯಕಾರರವರು ಅದೆಲ್ಲ ಹೇಳಬೇಕಾಗಿಲ್ಲ, ಸಂಧ್ಯಾ ಸಮಾಸ ಬಿಡಿಸಲಿಕ್ಕೆ ವ್ಯಾಕರಣ ಹೇಳಿದ್ರು ಕೊಟ್ಟಿಲ್ಲ ಅವರು, ಮುಖ್ಯಾರ್ಥ ಹೇಳ್ತಾರೆ. ಟೀಕಾರ ಏನು ಮಾಡಿಬಿಟ್ರು, ಹಿಟ್ ಮಾಡಿದ್ರಷ್ಟೇ ನಗಾ ನಾಕಾದಿವತ್ ಅಷ್ಟೇ. ಮುಂದೇನು ಮಾಡ್ತಾರೆ ರಾಯರಂಥವರೆಲ್ಲ ಎಲ್ಲ ಡೀಟೇಲ್ ಆಗಿ ಹೇಳ್ತಾ ಬರ್ತಾರೆ. ಅದೇ ಅದಕ್ಕೆ ವ್ಯಾಖ್ಯಾನಕಾರ ಎಷ್ಟು ಯಾತಕ್ಕೆ ಬೇಕಾಯಿತು ಒಂದು ನಿದರ್ಶನ, ಟೀಕಾ ಯಾತಕ್ಕೆ ಬೇಕು, ಟಿಪ್ಪಣಿ ಯಾತಕ್ಕೆ ಬೇಕು ಅಂತ ಕೇಳಿದರೆ ಇಲ್ಲೇ ಹೋದರೆ ಎಷ್ಟು ಕಷ್ಟ ಆಗುತ್ತೆ ಯೋಚನೆ ಮಾಡಬೇಕಾದ. ನಗರ ಅಕಾದಿವತ್ ಶಬ್ದವತ ಎಂ ಗಾಗ್ ಅಥವಾ ನಾರಾಯಣಶೈವ ನಮ್ಯತ್ವ ನಮ್ಯತ್ವೋಪಪಾದ. ಇಲ್ಲಿ ಆಚಾರ್ಯ ಎಲ್ಲ ಬರೆದ್ಬಿಟ್ರೆ ಏನಾಗ್ತಿತ್ತು ಅಂತ ಪ್ರಶ್ನೆ. ಇವ್ರು ಯಾರಿಗೂ ಕೆಲಸನೇ ಇರ್ತಿರಲಿಲ್ಲ. ಒಂದು ನಾವು ಭಾಷೆ ಇಷ್ಟಿರದ ಒಂದಕ್ಕೆ ಹೋಗೋದಿಲ್ಲ, ಇಷ್ಟೇ ಆಚಾರ್ಯ ಬರೆದ್ಬಿಟ್ಟಿದ್ರೆ ಕೈ ಕೂಡ ಬಗ್ಗೆದ್ದು ಭಾರಿ ದೂರ ಇಟ್ಟು ಕೈ ಮುಗಿತಿದ್ದು, ಹತ್ರ ಕೂಡ ಇಡ್ತಿದ್ದಿಲ್ಲ. ಆಮೇಲೆ ಭಾರಿ ದೊಡ್ಡದು ಭಾರಿ ದೊಡ್ಡದು ಅಂತೇಳಿ ಬಿಯಾಡ್ ರೀಚ್ ಅಂತ ಭಾವನೆ ಬಂದುಬಿಡೋದು. ಆ ಕಾರಣಕ್ಕೊಂದು ಆಚಾರ್ಯ ಉಳಿದವರಲ್ಲಿ ಇದ್ದು ಬರೆಸೋರು ಅವರೇ ಬಂದರು. ಸ್ವಾಮಿನ್ ಸರ್ವಾಂತರಾತ್ಮ, ಉಳಿದವರು ಬರೀಬೇಕಾದ್ರೆ ಕೂಡ ಶಕ್ತಿ ಎಲ್ಲಿಂದ ಕೊಡಬೇಕು? ಅವರೇ ಪರಂ ಶ್ರೀಮತ್ ಪೂರ್ಣ ಪ್ರಭತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾ. ಇದು ಅರ್ಥ ಮಾಡಿಕೊಂಡ್ರೆ ಆಚಾರ್ಯರು ಅಷ್ಟು ಯಾವ ರೀತಿ ಬರೀತಾರೆ, ಎಷ್ಟು ಉದ್ದೇಶ ಇಟ್ಕೊಂಡಿರ್ತಾರೆ ಅವೆಲ್ಲ ತಿಳಿಯುತ್ತೆ. ಅಥವಾ ನಾರಾಯಣಶೈವ ನಮ್ಯತ್ವೋಪಪಾದಕ ಮೇತ, ಎರಡಾಗಿ ಮೂರನೇ ಅರ್ಥ ಹೇಳ್ತಾರೆ. ನಾರಾಯಣ ನಮಸ್ಕಾರ ಅಂತ ಹೇಳಿದ್ರಲ್ಲ, ಈ ಪ್ರಶ್ನೆಗೆ ಉತ್ತರ ಈಗ. ನಾರಾಯಣ ಯಾತಕ್ಕೆ ನಮಸ್ಕಾರ? ಮೂರು ವಿಶೇಷ, ನಾಲ್ಕು ವಿಶೇಷ, ಮತ್ತೆ ಅದಕ್ಕಾಗಿ ನಮಸ್ಕಾರ ಮಾಡ್ತೇವೆ. ಥರ್ಡ್ ಟೈಪ್ ಇದೇ ನಾರಾಯಣ ಶಬ್ದ ಸುಧಾದಲ್ಲಿ ಇನ್ನೂ ಅರ್ಥ ಮಾಡ್ತಾರೆ. ಇದೇ ನಾರಾಯಣ ಶಬ್ದನೇ, ಈಗ ಇಲ್ಲೇನು ಅರ್ಥ ಮಾಡಿದೆ ಎಲ್ಲ ಬಿಟ್ಟುಬಿಟ್ಟು ಹೊಸ ಅರ್ಥಗಳು ಹೇಳ್ತಾರೆ ಮತ್ತೆ. ಹೇಳಿತಾ ಅದು ಒಬ್ಬರೇ ಸುಮಾರು 18-20 ಪ್ರಮೇಲೆ ಆಗೋಗ್ಬಿಡುತ್ತೆ ಅಷ್ಟರಲ್ಲಿ. ಕಡೆ ಇಷ್ಟೇ ಸ್ವಲ್ಪ ಹೇಳಿದ್ದು ಅಂತೇಳಿ ನಿಲ್ಲಿಸ್ತಾರೆ. ಯಾಕೆಂದ್ರೆ ಇನ್ನು ಬರೀತಾ ವಿಜಯೇಂದ್ರ ಸ್ವಾಮಿಗಳು ಅದನ್ನು 108 ಅರ್ಥ ಬರೀತಾ, ವಿಜಯ ಶ್ರೀನಿವಾಸ ತೀರ್ಥರು 72 ಅರ್ಥ ಬರೀತಾ, ವಿಜಯೇಂದ್ರ ಸ್ವಾಮಿಗಳು 108 ಅರ್ಥ. ಎಲ್ಲ ಡೆವಲಪ್ ಆಗ್ತಾ ಹೋದಂತೆ ಎಷ್ಟು ದೊಡ್ಡದಾಯಿತು ಅಂತ ಗೊತ್ತಾಗ. ಯೋಹಿ ಬಹುಗುಣ ನಿರ್ದೋಷ ಶಾಸ್ತ್ರಜ್ಞೇಯ ಅಧೀತ ಶಾಸ್ತ್ರಗಮ್ಯ ಸಹಿ ವಂದ್ಯೋ ಭವತಿ. ಈಗ ಇದೊಳ್ಳೆ ಕೊಟೇಶನ್ ಇದು. ಯಾರಿಗೆ ನಮಸ್ಕಾರ ಮಾಡಬೇಕಂದ್ರೆ ಯೋಹಿ ಬಹುಗುಣ, ನಮಗಿಂತ ಗುಣ ಜಾಸ್ತಿ ಇರಬೇಕು ಅವರಿಗೆ. ಫಸ್ಟ್ ಮೊದಲನೇದಾಗಿ ಅಬ್ಸಲ್ಯೂಟ್ ಇನ್ಫೈನೈಟ್ ಗುಣ ಇರೋದು ನಂಬರ್ 1. ಕನಿಷ್ಠ ಪಕ್ಷ ಏನಿರ್ಬೇಕು ನಮಸ್ಕಾರ ಮಾಡಬೇಕಾದ್ರೆ? ಲಕ್ಷಾಧೀಶ ಏನು ಜೋರು ಮಾಡ್ತಿದ್ದೆ, ಕೋಟ್ಯಾಧೀಶ ಬಂದು ಏನು ನಿಂತ್ಕೊಬಿಟ್ಟ ತಕ್ಷಣ. ಯಾಕೆ ಅವ್ರ ಮುಂದೆ ನಾನು ಏನು ನನ್ನ ದುಡ್ಡೇನಲ್ಲ. ಆಮೇಲೆ 10 ಕೋಟಿ ಅವ್ರು ಅವ್ರಿಗೆ ಕೂತ್ಕೊಂಡೆ ಕೆಳಗಡೆ ಯೋರು ಖಾಲಿ ಮಾಡ್ತಾ ಹೋಗ್ತಾರೆ ಜಾಗರ. ಲಕ್ಷ್ಮೀ ನಾರಾಯಣ ಬಂದ ತಕ್ಷಣ ಎಲ್ಲರೂ ಖಾಲಿ ಮಾಡಬೇಕು. ಯಾತಕ್ಕೆ? ಲಕ್ಷ್ಮೀಪತಿ ಆದ್ದರಿಂದ. ಅದಕ್ಕೆ ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ಗುಣಪೂರ್ಣತ್ವ, ಬಹುಗುಣಪೂರ್ಣತ್ವ ನಾರಾಯಣನಿಗೆ. ಎರಡನೇದು ನಿರ್ದೋಷ, ಅವ್ರಿಗೆ ನಮಸ್ಕಾರ ಮಾಡೋದಿಲ್ಲರಿ, ಭಾರಿ ದೊಡ್ಡವರು ಇರ್ಬೋದ್ರಿ, ಅವ್ರ ಚಾರಿತ್ರೆಯೇ ಸರಿಯಿಲ್ಲ, ದೋಷ ಇದೆ, ಗೊತ್ತಾಯ್ತಿಲ್ಲ, ಐ ಡೋಂಟ್ ಲೈಕ್ ಯು. ಇರ್ಬೋದು ಅವ್ರ ಪಾಡಿ, ಅವ್ರು ನಮ್ಮ ಪಾಡಿ, ನಾವು ನಮಗೆ ಏನೂ ಬೇಕಾಗಿಲ್ಲ. ಆಯ್ತಾ? ಯಾಕೆ ದೋಷ ಇದೆ ದೇವರಿಗೆ? ಹಾಗೆ ಮಾಡ್ತೀವಿ ನಿರ್ದೋಷ ದೋಷ ವರ್ಜಿತಂ, ದೇವರು ಬಿಡಲಿಕ್ಕೆ ಯಾವ ಕಾರಣ ಕೂಡ ಇಲ್ಲ. ಅದಕ್ಕೆ ದಾಸರು ಹೇಳ್ತಾರೆ, ಏನು ಕಾರಣ ಯದುಪತಿಯ ಬರೀತೀರಿ? ಒಂದು ಕಾರಣ ಕೊಡಬೇಕಲ್ಲ, ಯಾವ ರಿಸ್ಕ್ ಇದೆಯಪ್ಪ, ಬೇಂದ್ರೆ ಹೋಗೋದಿಲ್ಲಪ್ಪ, ಅಲ್ಲ 2.5 ಗಂಟೆ ಹೋಗ್ತೀವಿ ಡೆಲ್ಲಿ, ಯಾಕೆ ಹೋಗಬಾರ್ದು ಕೇಳಿದ್ರೆ ಬಿದ್ದರೆ ಯಾರ ಸತ್ತು ಹೋಗ್ಬಿಡ್ತೀವಿ ಹೋಗೋದಿಲ್ಲ ಅಂತ ಹೇಳ್ತಾರೆ. ಒಂದು ರಿಸ್ಕ್ ಇದೆ ತಾನೆ, ಪ್ರತಿಯೊಂದು ಕಾರಣ ಕೊಡ್ಬೋದು. ಅಥವಾ ಇನ್ನೊಂದು ಕಾರಣ, ಮಡಿ ಬಾಡಿ ಕೆಟ್ಟ ಹಾಡಾಗುತ್ತದೆ ಹೋಗೋದಿಲ್ಲ, ನಾವು ಜೇಡ್ಪೆಟ್ಟಿಗೆ ಹಾಗೆ ಹೋಗೋದು ಅಂತ ಕೇಳ್ಬೋದು. ಏನೋ ಕಾರಣ ಕೊಡು, ದೋಷ ಇದೆ, ಅದ್ರ ಗುಣ ಇದೆ, ದೋಷದ ಇದೆ. ದೇವರಲ್ಲಿ ಏನಿಲ್ಲ, ಬರೀ ಗುಣಗಳು, ಒಂದು ಕೂಡ ದೋಷ ಇಲ್ಲ. ಅದಕ್ಕೆ ಯಾತಕ್ಕೆ ಮೂರ್ಖರು ಅಂತ ಕರೀತಾರೆ ದೇವರು ಬಿಟ್ಟವರು ಅಂದರೆ, ದೋಷ ಇಲ್ಲದವ್ರು ಬಿಡ್ತಾರಲ್ಲ ಅದು ಇವರೇ ದೋಷಗಳು ಅಂತ. ದೋಷ ಇಲ್ಲದವ್ರು ಬಿಡೋ ದೋಷ ತಾನೆ, ಗುಣ ಇರೋನ್ ಬಿಡೋ ದೋಷ ತಾನೆ. ಅದಕ್ಕೆ ನಾರಾಯಣ ಯಾತಕ್ಕೆ ಬಿಡಬಾರ್ದು ಅಂದರೆ, ಗುಣಪೂರ್ಣನಾದ್ರಿಂದನೂ ಬಿಡಬಾರ್ದು, ದೋಷದೂರನಾದ್ರಿಂದನೂ ಬಿಡಬಾರ್ದು. ಅದನ್ನು ಹೇಳ್ತಾರೆ ಯೋಹಿ ಬಹುಗುಣ ನಿರ್ದೋಷ. ಎರಡನೇದು ನೆಕ್ಸ್ಟ್ ಪಾಯಿಂಟ್ ಯಾವುದು ಅಂದರೆ ಶಾಸ್ತ್ರಜ್ಞೇಯ. ಶಾಸ್ತ್ರದಿಂದ ಪ್ರತಿಪಾದ್ಯನಾದವನು ಭಾರಿ ದೊಡ್ಡವರು, ಗೆಜೆಟೆಡ್ ಆಫೀಸರ್ ಅಂತೀವಲ್ಲ ಆ ಥರ. ಶಾಸ್ತ್ರಗಮ್ಯನಾದವನು, ಶಾಸ್ತ್ರ ಎಲ್ಲ ಶಾಸ್ತ್ರವು ಹೇಳೋದು ಯಾರನ್ನ? ಒಬ್ಬನೇ. ಸರ್ವೈಶ್ಚ ವೈದಿಕ ಪದೈ ರವಿ ಲೋಕಶಬ್ದೈ ಮೇಘ ಅಗ್ನಿ ವಾರಿಧಿ ತರಾದಿ ರವಶ್ಚ ಸರ್ವೈ ಮುಖ್ಯಾಭಿಧೇಯ ಪರಿಪೂರ್ಣ ಗುಣ ಪ್ರಿಯೋಲಂ. ಪ್ರತಿ ಶಬ್ದ ಕೂಡ ಹೇಳೋ ದೇವರನ್ನಾದ್ದರಿಂದ ಅವನು ಮೂರನೇದು ಜ್ಞೇಯಂ ಅಂತ ಆಯ್ತಾಗ್ತದೆ. ನಾಲ್ಕನೇದು ಇಷ್ಟೆಲ್ಲ ಇದ್ದು ಒಂದು ಕಾರಣ ಇದೆ, ಅತೀತ ಶಾಸ್ತ್ರಗಮ್ಯ ನಮಗೆ ರೀಚ್ ಆಗ್ತಾರೆ. ಕೊನೆಗೆ ಇಷ್ಟೆಲ್ಲ ಬಿಟ್ಟು ಕೊನೆಗೆ ಏನಿದೆ, ಇಬ್ಬರು ಇದ್ದಾರೆ, ಅವರದ್ದು ಇವರ ಹತ್ರ ಯಾತಕ್ಕೆ ಹೋದೆ ಅಂದರೆ ಅವ್ರು ಹೋದರೆ ಬೈದು ಕಳಿಸ್ತಾರೆ, ಇವ್ರು ಹೋದರೆ ಇದು ಮಾಡ್ತಾರೆ, ಅದಕ್ಕೆ ಇಲ್ಲಿ ಹೋದೆ ಅಂತ ಹೇಳ್ತಾರೆ. ದೇವರು ಎಂಥವನು ಅಂತ ಕೇಳಿದರೆ ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಚ್ಛವ ರಾಮದೇವರು ಕರೆದಿದ್ದಾರೆ. ರಾಮದೇವರು ಎಲ್ಲ ರೂಪರು ಭಗವದ್ರು ಏನಂತ ಕರೆಯುತ್ತಂತೆ, ಬನ್ನಿ ಬನ್ನಿ ಉದ್ಧಾರ ಮಾಡ್ತೇನೆ ದೇವರು ಹೇಳ್ತಾರೆ. ಗಮ್ಯ ಬಿಯಾಂಡ್ ರೀಚ್ ಆಗಿದೆ, ಏನು ಮಾಡೋಕ್ಕಾಗ್ತಿರಲಿಲ್ಲ. ಒಂದು ಆ್ಯಕ್ಚುಲಿ ಬಿಯಾಂಡ್ ರೀಚೇ ಆತ, ಕರುಣೆಯಿಂದ ಏನು ಮಾಡ್ತಾನೆ, ಕರುಣೆಯಿಂದ ಅನುಗ್ರಹ ಮಾಡ್ತಾನೆ ಅಷ್ಟೇ, ಬೇರೆ ಇಲ್ಲ. ಈ ನಾಲ್ಕು ಗುಣ ಇರೋದ್ರಿಂದ ದೇವ ನಮಸ್ಕಾರ ಮಾಡ್ತೇವೆ, ಇದು ಮೂರನೇ ಅರ್ಥ ಆಯ್ತೀಗ. ಆಮೇಲೆ ದೇವತಾನತಿ, ಇವೆಲ್ಲ ಒಂದೊಂದೇ ಲೈನ್ ಹೇಳ್ತಾರೆ. ಯೋಹಿ ಬಹುಗುಣ ನಿರ್ದೋಷ ಶಾಸ್ತ್ರಜ್ಞೇಯ ಅಧೀತ ಶಾಸ್ತ್ರಗಮ್ಯ ಸಹಿ ವಂದ್ಯೋ ಭವತಿ. ಅದಕ್ಕೆ ಅರ್ಥ ನಾರಾಯಣ ಪದ ಉಪಯೋಗಿಸಿ ಎಕ್ಸ್ಪ್ಲೇನ್ ಮಾಡಿದರು. ನೆಕ್ಸ್ಟ್ ಪ್ಯಾರ ಮತ್ತೆ ಮಾಡ್ಕೋಬೇಕಾದ, ದೇವತಾನತಿ ಸಮಾನಂತರಂ ಗುರುವಿನಪಿ ನಮತಿ. ದೇವತಾ ನಮಸ್ಕಾರ ಮುಗಿತೀಗ, ಮುಂದೆ ಯಾರು ನಮಸ್ಕಾರ ಮಾಡಬೇಕೀಗ? ಗುರುಳಿ ನಮಸ್ಕಾರ ಮಾಡಬೇಕು. ಆರೋಹಣ ಕ್ರಮ ಅವರೋಹಣ ಕ್ರಮ, ಅವರೋಹಣ ಕ್ರಮದಲ್ಲಿ ಮೊದಲು ದೇವರಿ ಮಾಡಿ ಆಮೇಲೆ ಲಕ್ಷ್ಮೀನ ಎಲ್ಲ ಬರಬೇಕು. ಆಮೇಲೆ ಮೇಲಕ್ಕೆ ಹೋಗಬೇಕಾದ್ರೆ ಶ್ರೀ ಗುರುಭ್ಯೋ ನಮಃ ಹರಿಯೋ ಈ ತರ ಈ ಕ್ರಮದಲ್ಲಿ ಹೋಗ್ತದೆ. ಅದಕ್ಕೆ ಈಗ ಹೇಳುತ್ತಾರೆ ಗುರುಮುಶ್ಚ ದೇವತಾರತಿ ನಮನ ಸಮನಂತರಂ ಗುರುಮುರಪಿ ನಮತಿ ಗುರುಮುಶ್ಚೇತಿ. ಗುರುಗಳ ನಮಸ್ಕಾರ ಅಂತ ಆಚಾರ್ಯ ಗುರು ಯಾರು ಅಂತ ಹೇಳೇ ಇಲ್ಲ ಆಚಾರ್ಯ, ಬರೀ ಗುರು ನಾರಾಯಣನ ಹೇಳಿದರು, ಗುರುಗಳನ್ನು ಹೇಳೇ ಇಲ್ಲ. ಯಾತಕ್ಕೆ ಅಂದರೆ ಗುರೋರ್ ನಾಮನ ಗೃಹೀಯಾತ್ ಶಿಷ್ಯೋ ಭಾರ್ಯ ಪತೇರಪಿ ಇತ್ಯತಃ ನ ತನ್ನಾಮ ಜಗ್ರಾಹ. ಗುರುಗಳಾದ ಶಿಷ್ಯ ಗುರುಗಳ ಹೆಸರನ್ನು ಹೇಳಬಾರದು, ಹೆಂಡತಿ ಗಂಡನ ಹೆಸರು ಹೇಳಬಾರದು. ಅದಕ್ಕೋಸ್ಕರನೇ ಆಚಾರ್ಯ ತಮ್ಮ ಗುರುಗಳ ಹೆಸರನ್ನು ಹೇಳಲಿಲ್ಲ ಅಂತೇಳಿ. ಅದೇ ಕಾರಣ ಇಟ್ಕೊಂಡು ತಾವು ಹೇಳಿದ ಅವಂದಬೋಧ ಭಗವತ್ಪಾದಾನ್ ಅಂತೇಳಿ ತಾವು ಹೇಳಿದ ತಾವೇ ಫಾಲೋ ಮಾಡ್ತಾ ಆಚಾರ್ಯ ಹೆಸರು ಡೈರೆಕ್ಟಾಗಿ ಹೇಳಲಿಲ್ಲ. ಅದಕ್ಕಾಗಿ ಏನು ಹೇಳಿದ ಡೈರೆಕ್ಟಾಗಿ ಗುರುಗಳ ಹೆಸರನ್ನು ಹೇಳಲಿಲ್ಲ. ಈ ಸ್ವಸ್ಯ ಗುರುದೇವತಾ ಭೇದೆ ಅರುಚಿಂ ಸೂಚಯಿತಿ ಅಭಿಪದೇನ. ಇನ್ನು ಅಪಿ ಅಂತ ಯಾತಕ್ಕೆ ಹಾಕಿದರು? ದೇವಂ ನಾರಾಯಣಂನತ್ವ ಅಲ್ಲಿ ನಾರಾಯಣಂ ಗುಣೈ ಸರ್ವೇ ಹೃದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಮುಶ್ಚ ಅಪಿ ಅಂತ ಪದ ಇದೆ. ಗುರುಮುಶ್ಚಾಪಿ ನತ್ವ ಸೂತ್ರಾರ್ಥವಿದೆ. ಚ ಅಂದರೆ ಮತ್ತು ಗುರುಗಳನ್ನು, ಅಪಿ ಯಾತಕ್ಕೆ ಅಂತ ಕೇಳಿದರೆ ಗುರುವನ್ನೂ ಗುರುಗಳನ್ನೂ ಕೂಡ ಅಂತ ಹೇಳೋ ಮೂಲಕ ಸ್ವಸ್ಯ ಗುರುದೇವತಾ ಭೇದೆ ಅರುಚಿಂ ಸೂಚಯತಿ ಸೂಚಯಿತಿ ಅಪಿ ಪದೇನ. ನಮಗೆಲ್ಲ ಗುರುಗಳು ಬೇರೆ, ನಾರಾಯಣ ಬೇರೆ, ಆಚಾರ್ಯಗೆ ಗುರು ಅವನೇ, ದೇವರು ಅವನೇ, ಗೊತ್ತಾಯ್ತು? ಎರಡು ಒಂದೇ ಆಗಿರೋದ್ರಿಂದ ಅಪಿ ಅಂತ ಹೇಳಿಬಿಟ್ರು ಅಷ್ಟೇ. ಬೇರೆ ಗುರುಗಳು ಆಚಾರ್ಯರಿಗಿಲ್ಲ. ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ. ದೇವರೇ ನನಗೆ ಗುರುವಾಗಿದ್ದಾನೆ, ದೇವರಾಗಿದ್ದಾನೆ ಅಂತ ಹೇಳೋದು ವಿಷಯ ಆಚಾರ್ಯ ಸ್ಪೆಷಾಲಿಟಿಯೇ. ಅದಕ್ಕೋಸ್ಕರನೇ ಸೂತ್ರಾರ್ಥ ಅಪಿ ಅಂತ ಪದ ಹಾಕಿದ್ರು. ಅರುಚಿಯನ್ನು ತೋರಿಸಿದ್ರು. ಅರುಚಿ ಅಂದರೆ ಗುರು ಮತ್ತು ದೇವರಲ್ಲಿ ಭೇದ ಇಲ್ಲ ನಮಗೆ ಅಂತ ಹೇಳೋದಕ್ಕೋಸ್ಕರ. ಯದ್ಯಪಿ ಗುರುರ್ನ ದೇವತಾ ಭಿನ್ನ ತಥಾಪಿ ವಿಶೇಷಾನುಗ್ರಹಾರ್ಥಂ ಪೃಥಜ್ಞತಿ ರೀತಿ. ಆಗಂತ ಪ್ರಶ್ನೆ ಬಂದು, ಸರಿ ಇಬ್ಬರು ಒಂದೇ ಆಗಿದ್ದರೆ ಅವರಿಗೆ ಗುರು ನಮಸ್ಕಾರ ಮಾಡಲೇಬಾರ್ದಾಗಿತ್ತು ಅಂತ ಕೇಳಿದರೆ, ಇಲ್ಲ ಮಾಡಬೇಕು. ಯಾತಕ್ಕೆ ವಿಶೇಷಾನುಗ್ರಹಾರ್ಥಂ ಪೃಥಜ್ಞತಿ ರೀತಿ, ವಿಶೇಷಾನುಗ್ರಹಕ್ಕೋಸ್ಕರ ದೇವರ ಅನುಗ್ರಹ ಎಷ್ಟು ಬಯಸಿದ್ರು ಸಾಲದು ನಾವು. ಅದಕ್ಕೆ ಮತ್ತೆ ಏನು ಮಾಡಿದರು? ಇನ್ನೊಮ್ಮೆ ಹೇಳಿದರು, ಗುರುವನ್ನಂತ ನಮಸ್ಕಾರ, ಗುರುತ್ವೇನ ನಮಸ್ಕಾರ, ದೇವತಾತ್ವ ನಮಸ್ಕಾರ ಮಾಡ್ತಾ ಹೆಚ್ಚಿನ ಅನುಗ್ರಹ ಸಂಪಾದನೆ ಮಾಡ್ತಾ. ಅದು ಒಳ್ಳೆ ಪದಾರ್ಥ ಒಂದು ಸತ್ತು ಹಾಕಿಬಿಟ್ರು, ಇದು ಒಂದು ಸೌಟ್ ಹಾಕಿಬಿಟ್ರು, ಸುಖಾಗುತ್ತೆ ನಮಗೆ, ಮತ್ತೆ ಹಾಕಿದರು. ಯಾತಕ್ಕೆ? ಮೊದಲು ರುಚಿ ಇತ್ಯಾದಿ ಗೊತ್ತಾಯಿತು, ಆದರೆ ತೃಪ್ತಿ ಪೂರ್ತಿ ಸಿಗಲಿಲ್ಲ. ಏಮ ಯಾವಾಗ ಸಿಗ್ತದೋ, ಇನ್ನೊಮ್ಮೆ ಹಾಕ್ತಾ ಬಂತು. ಅದಕ್ಕೇನು ಸ್ವೀಟ್ ಸ್ವೀಟೇ, ಎಷ್ಟು ವೆರೈಟಿ ಯಾತಕ್ಕೆ ಇದೆ ಅಂದರೆ ತೃಪ್ತಿ ವಿಶೇಷಕ್ಕೋಸ್ಕರ. ದೇವರಲ್ಲೇ ಎಷ್ಟೆಷ್ಟು ಸ್ತೋತ್ರ, ವಿಶ್ವ ಒಂದೇ ಸಾಕಲ್ಲ, ವಷತ್ಕಾರ ಒಂದೇ ಸಾಕು, ಯಾಕೆ ಅಷ್ಟು ಹೇಳಬೇಕು ಅಂದರೆ ವಿಶೇಷ ಅನುಗ್ರಹ ಅರ್ಥ. ದೇವರ ಹೆಸರು ಹೆಚ್ಚು ಹೇಳಿದಂತೆ ಕೂಡ ನಮಗೇನಾಗುತ್ತಾಗ ಹೆಚ್ಚು ಅನುಗ್ರಹವನ್ನು ಮಾಡಿದ್ರು. ವಿಷ್ಣು ಸಹಸ್ರನಾಮ ಮಾಡಿ ಅನುಗ್ರಹ ಯಾತಕ್ಕೆ ಮಾಡ್ತಾರೆ ಅಂದರೆ ಅಷ್ಟು ಕೂಡ ಅನುಸಂಧಾನ ಮಾಡಿದಾಗ ಆಯ್ತವ. ವಿಷ್ಣು ಸಹಸ್ರನಾಮ ಹೇಳೋದ್ರಿಂದ ಎಷ್ಟು ಗುಣಗಳು ಅನುಸಂಧಾನಕ್ಕೆ ಬರಲೇ ಶುರುವಾಗುತ್ತೆ. ಆಗ ದೇವರೇನು ಮಾಡ್ತಾನೆ? ವಿಶೇಷ ಪ್ರಸನ್ನನಾಗ್ತಾನೆ. ಅದಕ್ಕಾಗಿ ಸ್ತೋತ್ರವನ್ನು ಹೆಚ್ಚೆಚ್ಚು ಹೇಳಿದಷ್ಟು ಕೂಡ ಪ್ರಸನ್ನನಾಗೋದು, ಹೆಚ್ಚೆಚ್ಚು ಅರ್ಥ ತಿಳ್ಕೊಂಡಷ್ಟು ಪ್ರಸನ್ನನಾಗ್ತಾನೆ. ಮುಂದೆ ಇತ್ಯತು ತತನ್ನಾಮ ಜಗ್ರಾಹ ಸ್ವಸ್ಯ ಗುರುದೇವತಾನತಿ ಭೇದೆ ಅರುಚಿಂ ಸೂಚಯಿತಿ ಅಭಿಪದೇನ. ಯದ್ಯಪಿ ಗುರುರ್ನ ದೇವತಾ ಭಿನ್ನ ತಥಾಪಿ ವಿಶೇಷಾನುಗ್ರಹಾರ್ಥಂ ಪೃಥಂಗತಿ ರೀತಿ. ನೆಕ್ಸ್ಟ್, ಅನೇನೈವ ಶಾಸ್ತ್ರಸ್ಯ ಅಧಿಕಾರಿ ವಿಷಯ ಪ್ರಯೋಜನ ಸಂಬಂಧಾಶ್ಚ ಶ್ರೋತೃಪ್ರವೃತ್ಯಂಗಭೂತಾ ಸೂಚಿತಾ ಜ್ಞಾತವ್ಯಾ. ಮತ್ತೆ ಇನ್ನೊಂದು ಟೈಪ್ ಅರ್ಥ, ಈಗ ನಾರಾಯಣ ಕೆಲವು ಮತ್ತೊಂದು ಅರ್ಥ ಹೇಳ್ತಾರೆ. ಏನು ಅಂದರೆ, ಆಚಾರ್ಯರ ಈ ಶ್ಲೋಕದಲ್ಲಿ ಇನ್ನೊಂದು ವಿಶೇಷ ಅಂಶ ಹೇಳ್ತಾರೆ. ಏನು ಅಂದರೆ, ಶಾಸ್ತ್ರಕ್ಕೇನು ಬೇಕು? ಅನುಬಂಧ ಚತುಷ್ಟಯ ನಾಲ್ಕು ಇದೆ ಅಂತ ಹೇಳ್ತಾ ಇದ್ದ. ಈ ಶ್ಲೋಕದಲ್ಲಿ ಆ ವಿಷಯನೂ ಬಂದು ಹೋಗ್ಬಿಟ್ಟಿದೆ. ಏನೇನು ಬಂದಿದೆ? ಅನೇನೈವ ಶಾಸ್ತ್ರಸ್ಯ ಅಧಿಕಾರಿ, ಆಮೇಲೆ ವಿಷಯ, ಪ್ರಯೋಜನ, ಸಂಬಂಧ, ಇಷ್ಟನ್ನೂ ಕೂಡ ಹೇಳ್ತಾ ಇದ್ದಾರೆ. ಇದು ಯಾತಕ್ಕೆ ಹೇಳಬೇಕು ಅಂದರೆ, ಶ್ರೋತೃ ಪ್ರವೃತ್ತಿ ಅಂಗಭೂತಾಹ. ಒಬ್ಬ ವ್ಯಕ್ತಿ ಕೇಳೋದಕ್ಕೋಸ್ಕರ ಆಸಕ್ತಿ ಹೊಂದಬೇಕಾದ್ರೆ ಆ ರಿಲೆವೆನ್ಸ್ ಹೇಳಬೇಕು, ಇದರ ಆಸಕ್ತಿ ಬರೋದಿಲ್ಲ. ಅದಕ್ಕಾಗಿ ಹೇಳ್ತಿದ್ದಾರೆ, ಶ್ರೋತೃ ಪ್ರವೃತ್ತಿ ಅಂಗಭೂತಾಹ ಸೂಚಿತಾಹ ಜ್ಞಾತವ್ಯಾಹ. ಸೂಚಿತ ಅಂತ ತಿಳ್ಕೊಂಡ್ಬಿಡಬೇಕು. ತತ್ ಸ್ಮರಣಸ್ಯ ಮಹಾಫಲ ಹೇತುತ್ವಾಚ್ಯ. ಯಾವುದೇ ಗ್ರಂಥವನ್ನು ಓದಬೇಕಾದ್ರೆ ಮೊದಲು ಏನು ಮಾಡಬೇಕಂತೆ? ಅಧಿಕಾರಿ ವಿಷಯ ಪ್ರಯೋಜನ ಸಂಬಂಧವನ್ನು ನೆನಪು ಮಾಡ್ಕೋಬೇಕು. ಮಾಡ್ಕೊಂಡ್ರೆ ಏನಾಗುತ್ತೆ? ತುಂಬ ಫಲ ಜಾಸ್ತಿ ಅಂತ ಹೇಳ್ತಾರೆ. ಎಲ್ಲಿದೆ ಅದಕ್ಕೆ ಆಧಾರ ಅಂದರೆ, ತದುಕ್ತಂ ಅಧಿಕಾರಂ ಫಲಂಚೈವ ಪ್ರತಿಪಾದ್ಯಂಚ ವಸ್ತುಯತ್ ಸ್ಮೃತ್ವಾ ಪ್ರಾರಭತೋ ಗ್ರಂಥಂ ಕರೋತೀಶೋ ಮಹತ್ಫಲಂ ಇತಿ. ಇದು ಆಚಾರ್ಯ ವಾಮನೆ ಅಂತ ಕೋಟ್ ಮಾಡ್ತಾರೆ ಭಾಗವತ ತಾತ್ಪರ್ಯದಲ್ಲಿ. ಇದು ವಾಮನೆ, ವಾಮನ ಪುರಾಣದ ವಾಕ್ಯ. ಅದು ಓದಿರ್ತಾರೆ ತಿಕ್ಕ ಬರೀ ಇತಿ ಹೇಳ್ಬಿಟ್ಟಾರೆ, ಹೇಳಿಲ್ಲ ಅಂತ ಹೇಳಕ್ಕೆ ಹೋಗಲೇ ಇಲ್ಲ. ಆಚಾರ್ಯ ಕೋಟ್ ಮಾಡಿದ್ದಾರೆ, ನೋಡ್ಕೊಳ್ಳಿ ಅಂತ ಅರ್ಥ. ನಮಸ್ಕಾರ ಅಧಿಕಾರ್ಯಾದಿ ಪ್ರಯ ಅಧಿಕಾರಾದಿ ಗ್ರಥನ ಸೂಚನೆ ಶಿಷ್ಯ ಶಿಕ್ಷಾರ್ಥಂ ತಥಾಹಿ. ನಮಸ್ಕಾರ ಅಧಿಕಾರ್ಯಾದಿ ಗ್ರಥರ ಸೂಚನೆ ಶಿಷ್ಯ ಶಿಕ್ಷಾರ್ಥಂ. ಮುಂದೆ ಯಾತಕ್ಕೆ ಹೇಳ್ತಿದ್ದಾರೆ? ಶಿಷ್ಯರಿಗೆ ನಮ್ಮ ಇದೆಲ್ಲ ಮಾಡೋದು ಇನ್ನೊಂದು ಕಾರಣ ಇದೆ. ಏನು? ಮಂಗಲಾಚರಣೆ ಮಾಡಿದರೆ ಗ್ರಂಥ ಸಮಾಪ್ತಿಯಾಗ್ತದೆ ಅಂತ ಹೇಳೋ, ಇದು ಶಿಷ್ಯರಿಗೆ ತಿಳಿಸ್ಬೇಕಾಗಿದೆ. ಯದ್ಯಪಿ ಆಚಾರ್ಯ ಇದಕ್ಕೋಸ್ಕರ ನಮಸ್ಕಾರ ಮಾಡಬೇಕಾಗಿಲ್ಲ, ಯಾವ ನಮಸ್ಕಾರ ಮಾಡೋರೇ ಅವರು. ಈ ರೀತಿ ಮಾಡ್ತಾ ಜನಗಳಿಗೆ ಸಂದೇಶ ಕೊಟ್ಟರು. ಯಾವುದೇ ಗ್ರಂಥ ಪ್ರಾರಂಭ ಮಾಡಬೇಕಾದ್ರೆ ನಿರ್ವಿಘ್ನ ಪರಿಸಮಾಪ್ತಿ ಆಗಬೇಕು ಅಂತಿದ್ರೆ ಮಂಗಲಾಚರಣೆ ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ ಅದು ಆಯಿತು. ತಥಾಹಿ ಧ್ಯೇಯತ್ವ ಗಮ್ಯತ್ವ ಜ್ಞಾತೃ ಗಂತೃ ಸಾಪೇಕ್ಷತ್ವಾ ತಥಾ ತದ್ಯೋಗ್ಯ ತದಿಚ್ಚುರೇವ ಅಧಿಕಾರಿ ಸೂಚಿತಃ. ಏನೇನು ಹೇಳಿದಾಗಾಯ್ತು ಈಗ ಅಂದರೆ ನೀವು ಹೇಳಿದ ಪ್ರಕಾರ ಏನೀಗ ಅಧಿಕಾರಿ ವಿಷಯ ಪ್ರಯೋಜನ ಸಂಬಂಧ ಇಲ್ಲಿ ವಿಷಯ ಏನು ಅಧಿಕಾರಿ ಯಾರು ಅಂತೆಲ್ಲ ಹೇಳ್ತಾರೆ. ಈಗ ಇದು ಅಧಿಕಾರಿ ಯಾರು ಅಂದರೆ ಜ್ಞೇಯತ್ವ ಗಮ್ಯತ್ವಯೋ ಜ್ಞಾತೃ ಗಂತು ಸಾಪೇಕ್ಷತ್ವಾ ತದ್ಯೋಗ್ಯ ತದಿಚ್ಚುರೇವ ಅಧಿಕಾರಿ ಸೂಚಿತಃ. ಯಾರು ದೇವನ ತಿಳಿದಕ್ಕೆ ಇಷ್ಟಪಡ್ತಾನೆ, ಯಾರು ದೇವರ ತೊಳಕ್ಕೆ ಇಷ್ಟಪಡ್ತಾನೆ ಅವರೇ ಅಧಿಕಾರಿ. ಯಾವುದೋ ಒಂದು ಕಾಲ್ ಫಾರ್ ಮಾಡ್ತಾನೆ, ನೋಡ್ತಾನೆ ತಕ್ಷಣನೇ ತನಗೆ ಸೂಟ್ ಆಗುತ್ತೆ ಅಲ್ಲ ನೋಡ್ತಾನೆ. ತನ್ನ ಸೂಟ್ ಆಗದೆ ಹೋದರೆ ಬರಿಕಲ್ಲರಿ ಅವನು ಯಾವುದೋ ನಿಂತು ಕೊಡ್ತಾರೆ ಕ್ಲರ್ಕ್ ಪೋಸ್ಟ್ ನೋಡೋದೇ ಇಲ್ಲ ಕಡೆ. ಅದಕ್ಕೆ ನನಗಲ್ಲ ಇದು ಅಂತ ಹೇಳ್ತಾರೆ. ಸೊ ನಾರಾಯಣನ ಬಗ್ಗೆ ಯಾರು ಇಷ್ಟಪಡ್ತಾರೆ ಅಂದರೆ ಅವ್ರಿಗೇನು ಗೊತ್ತಿರಬೇಕು, ಹೈಯೆಸ್ಟ್ ವಸ್ತು ತಿಳ್ಕೋಬೇಕು ಅಂತ ತಲೆಯಲ್ಲಿರಬೇಕು, ನಾವು ಅಲ್ಲಿ ಹೋಗಲೇಬೇಕು ಅಂತ ಭಾವನೆ ಇರಬೇಕು. ಅವರು ಅಧಿಕಾರಿಗಳು, ಉಳಿದವರು ಅಧಿಕಾರಿಗಳೆಲ್ಲ ಇದಕ್ಕೆ ಗೊತ್ತಾಯ್ತಾ. ಇವರು ಕೀರು ಗೀರು ಎಲ್ಲ ಮಾಡಿಬಿಟ್ಟಿರ್ತಾರೆ. ಜ್ವರ ರೋಗಿ ಅಧಿಕಾರಿನ ಅದಕ್ಕೆ ಗಂಜಿಗೆ ಅಧಿಕಾರಿ ಅಷ್ಟೇ, ಯಾವುದಕ್ಕೆ ಅಧಿಕಾರಿ ಅಲ್ಲ. ನಿನಗೆ ಅವರು ಬಳಸೋ ನಿನಗೆ ಅಲ್ಲ ಅಂದ್ಬಿಟ್ಟು ಹೋಗ್ಬಿಡ್ತಾರೆ ಆ ಕಡೆ. ಆ ಥರ ನಮಗೇನಿರಬೇಕೀಗ, ಈ ಯುಗಂಧೇ ಇರಬೇಕು. ದೇವರು ದೊಡ್ಡ ವಸ್ತು ತಿಳಿಬೇಕು. ರಶ್ಮಿಕಾಂತ ಸಮಂತತೋಪಿ ಕಲಯನ್ ನೈವೇಶಿತು ಸ್ತೇ ಸಮಂ. ಅನೇಕರು ಪ್ರಶ್ನೆ ಮಾಡ್ತಾರೆ ವೇದಾಂತದ ಏನ್ರಿ ಎಷ್ಟು ಕಳ್ಕೊಂಡ್ಬಿಡ್ತಾರೆ, ಸೈನ್ಸ್ ಏನೇನಿದೆ ಅಂತ ಕೇಳಿದರೆ ದೇವ್ರ ಮುಂದೆ ಇವೆಲ್ಲ ಏನೂ ಅಲ್ಲ, ಅದಕ್ಕೆ ಅಲ್ಲಿ ನೋಡ್ತಾರೆ ಅಂತ. ದೇವ್ರು ಎಂಥವರು ಎಲ್ಲ ಮೇಣದ ಬತ್ತಿ ನೋಡ್ತಾ ಕೂತಿದ್ದಾರೆ, ಅವ್ರು ಸೂರ್ಯ ನೋಡ್ತಾ ಕೂತಿದ್ದಾರೆ. ಯಾರು ದೊಡ್ಡವರೀಗ ಮೇಣದ ಬತ್ತಿ ಎಷ್ಟು ನೋಡಿದ್ರು ಅಷ್ಟೇ, ಒಬ್ಬ ಸೂರ್ಯ ನೋಡಿದ್ರೆ ಗೊತ್ತಾಗ್ಬಿಟ್ಟು. ಸೊ ಆಚಾರ್ಯ ದೇವ್ರು ಎಂಥವ್ರು ಅಂದರೆ ದೊಡ್ಡ ವ್ಯಕ್ತಿ, ಅವನಂತೂ ಇಲ್ಲೇ ಇಲ್ಲ ಅಂತಿರ್ತಾಗೇನೆ. ಇವರೆಲ್ಲ ಏನು ತಿಳ್ಕೊಂಡಿದ್ದಾರೆ ಅಂದರೆ ಮೊಬೈಲ್ ಗೊತ್ತಿಲ್ಲ ನಿಮಗೆ, ಸೆಲ್ ಗೊತ್ತಿಲ್ಲ, ಸಿಮ್ ಕಾರ್ಡ್ ಗೊತ್ತಿಲ್ಲ, ಏನು ತಿಳ್ಕೊಂಡಿದ್ದೀರಿ ಅಂದರೆ ನಿಮ್ಮ ದೇವರೇ ಗೊತ್ತಿಲ್ಲ ಅಂದರೆ ಎಷ್ಟು ಗೊತ್ತಿದೆ ಗೊತ್ತ ಅಂತ ಹೇಳ್ಬೋದು. ದೇವರಲ್ಲಿ ಏನಿದೆ ಸಿಮ್ ಕಾರ್ಡ್ ಏನೇನು ತೋರಿಸೋದು ಗೊತ್ತ ಅಂತಾರೆ. ಆ ಯಶೋಧೆ ಏನು ನೋಡಿದ್ರು ಕೃಷ್ಣನ ಬಾಯಲ್ಲಿ ಬ್ರಹ್ಮಾಂಡ ನೋಡ್ಬಿಡು. ಅವೆಲ್ಲ ಸಿಮ್ ಕಾರ್ಡ್ ಇದ್ರೆ ಮೊಬೈಲ್ ನೋಡೋಕೆ ಅರ್ಥ ಆಗಿದೆ ನೋಡಿ, ಇಷ್ಟೊಳಗೆ ಎಲ್ಲ ನೋಡ್ಬೋದು ನಾವೀಗ. ಕೃಷ್ಣನ ಬಾಯಿ ಕೃಷ್ಣನ ಬಾಯಿ ನೋಡಿ ನಂಬೋದಕ್ಕೆ ಭಾರಿ ಸುಲಭ ಇವತ್ತು ನಡೀತಿಲ್ಲ. ಕೃಷ್ಣನ ಬಾಯಿ ಯಶೋಧೆ ಹಾಗೆ ನೋಡಿಲ್ಲ ಅಂದರೆ ಟಕ 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 ಒತ್ತೋದು ಏನು ಬೇಕಾದ್ರೆ ಟಕ ಟಕ ಸಿಗ್ತಾ ಇಲ್ಲ, ನಂಬಲಿಕ್ಕೆ ಸಾಧ್ಯ ಇಲ್ಲ. ಆ್ಯಕ್ಚುಲಿ ಇಷ್ಟೇ ಎಷ್ಟು ಮತ್ತೆ ಕೃಷ್ಣನ ಬಾಯಿ ಇಷ್ಟೇ ತೆಗೆದಿದ್ದು ಮತ್ತೆ ಇವ್ರು ಭಾಳ ಜೋರ ತೆಗೆದಿಲ್ಲ, ಆಕಳ ಸಹ ತೆಗೆದಾಯ್ತು ಸುಮ್ಮನೆ. ಅದು ಎಷ್ಟು ಶಕ್ತಿ ಅಂತ ಅರ್ಥ ಮಾಡ್ಕೊಂಡು ಇವತ್ತೆಲ್ಲ ನಮಗೇನು ಅರ್ಥ ಆಗ್ತಿದೆ, ಸೈನ್ಸ್ ಡೆವಲಪ್ ಆಗ್ತಾ ಹೋದಂತೆ ಶಾಸ್ತ್ರದ ನಂಬಿಕೆ ಜಾಸ್ತಿ ಆಗುತ್ತೆ. ಜಡವಸ್ತುಗಳಿಗೆ ಶಕ್ತಿ ಇದ್ದಾಗ ದೇವರಾಯ ತೋರಿಸಿದ ಏನು ಆಶ್ಚರ್ಯ ಅಲ್ಲ ಭಾವನೆ ಗೊತ್ತಾಗ್ಬಿಡ. ನಮಸ್ಕಾರ ಎಷ್ಟೋ ಜನ ಸಿನಿಮಾ ನೋಡ್ತಿದ್ರು ಫಸ್ಟು, ಈ ಮೊಬೈಲ್ ಕಾಣುತ್ತೆ ಅಂದರೆ ಅಷ್ಟು ದೊಡ್ಡ ಸಿನಿಮಾ ಹ್ಯಾಂಗೆ ಕಾಣುತ್ತೆ ಇಲ್ಲಿ ಅಂತ, ಅಷ್ಟು ದೊಡ್ಡದು ಹ್ಯಾಂಗೆ ಕಾಣುತ್ತೆ ಇಲ್ಲಿ ಅಂತ ನೋಡಿದರೆ ಫಸ್ಟ್ ಕ್ಲಾಸ ಕಾಣುತ್ತೆ. ಮತ್ತೆ ಕ್ಲಾರಿಟಿ ಇನ್ನೂ ಜಾಸ್ತಿ ಇರುತ್ತೆ ಅದಕ್ಕಿಂತ, ಅಷ್ಟು ನೋಡಿದ್ರಕ್ಕಿಂತ ಇನ್ನೂ ಭಾರಿ ಕ್ಲಾರಿಟಿ. ಏನು ಯೋಚನೆ ಮಾಡೋಂಗಿಲ್ಲ. ಆ್ಯಕ್ಚುಲಿ ಕ್ವಶನ್ ಹೊರಟೋಯ್ತು ಈಗ ಆಟೋಮೆಟಿಕ್ ಏನು ಗೊತ್ತಾಯ್ತು ಸತ್ಯ. ಅದು ಅದನ್ನೆಲ್ಲ ಸೈನ್ಸ್ ಎಲ್ಲ ಹೇಗೆ ನಂಬ್ತಾರಲ್ಲ, ಇದೇ ಅವ್ರು ಸಿಮ್ ಕಾರ್ಡ್ ತೊಗೊಳೋದಿಲ್ಲ ಯಾಕೆಂದರೆ ಎಲ್ಲ ತೋರಿಸುತ್ತೆ ಅಂತ. ಅದು ಹೇಗೆ ಸಾಧ್ಯ ರೀ, ನಾವು ತೊಗೊಳೋದಿಲ್ಲ. ಏನು ಹೇಳ್ಬೇಕು ಅವನಿಗೆ, ನೋಡೋದು ಸರ್ತಿ ನೋಡು ಗೊತ್ತಾಗುತ್ತಾಗಿ ತೊಗೊಂಡು ನೋಡು ತೋರಿಸ್ತೀನಿ ಬಾ ಅಂತೇಳಿ. ನಾನು ನೋಡೋಕ್ಕೆ ತಯಾರಿಲ್ಲ ಅಂದ್ರೆ ಏನು ಮಾಡಬೇಕು ಅವನಿಗೆ, ಬುದ್ಧಿ ಹುಚ್ಚ ಅಂತ ಕರೀತಾರೆ ಅಷ್ಟೇ. ದೇವ್ರ ಬಗ್ಗೆ ಹಾಗೆ, ದೇವ್ರ ಬಗ್ಗೆ ನೋಡೋದು ತಯಾರಿರಬೇಕು, ಕೇಳೋದು ತಯಾರಿರಬೇಕು. ಇವೆಲ್ಲ ದೇವ್ರ ಬಗ್ಗೆ ನಮಗೆ ವಿಶ್ವಾಸ ಜಾಸ್ತಿ ಮಾಡಿಸುತ್ತೆ. ಧ್ಯೇಯತ್ವ ಗಮ್ಯತ್ವ ಯೋಹೋ ಗಂತೃ ಸಾಪೇಕ್ಷ ಜ್ಞಾತೃ ಗಂತೃ ಸಾಪೇಕ್ಷತ್ವಾತ್ ತದ್ಯೋಗ್ಯ ತದಿಚ್ಚುರೇವ ಅಧಿಕಾರಿ ಸೂಚಿತ. ಎರಡಿರಬೇಕು ಯಾವಾಗಲೂ, ಅರ್ಹತೆ ಇರಬೇಕು, ಇಚ್ಛೆ ಇರಬೇಕು. ಗೊತ್ತಾಯ್ತಾ, ಅರ್ಹತೆ ಮತ್ತು ಇಚ್ಛೆ ಎರಡಿದ್ದರೆ ಮಾತ್ರ ಪ್ರಯತ್ನ ಕರ್ತಾ ಇದ್ರೆ ಪ್ರಯತ್ನ ಇಲ್ಲ. ಉದಾಹರಣೆಗೆ ಅವನಿಗೆ ಇಂಜಿನಿಯರ್ ಹೋದ ಭಾರಿ ಅಪೇಕ್ಷೆ ಇದೆ, ಆರ್ಟ್ಸ್ ತೊಗೊಂಡು ಓದಿದ್ದಾರೆ, ಏನು ಪ್ರಶ್ನೆ ಇಲ್ಲ. ಅವನಿಗೆ ಅಪೇಕ್ಷೆ ಇದೆ ಹೋಗಬೇಕು ಅಂತೇಳಿ, ಇಷ್ಟೇ ಎಲ್ಲ ಹೋಗೋದು ನಾನು ಹೋಗಬೇಕು ಅಂತೇಳಿ, ಬಟ್ ಏನಿಲ್ಲ ಅವನಿಗೆ ಅರ್ಹತೆನೇ ಇಲ್ಲ. ಇನ್ನೊಬ್ಬನು ಫಸ್ಟ್ ರ್ಯಾಂಕ್ ಅದರಲ್ಲಿ ಪಿ ಯು ಸಿ ಅದರಲ್ಲೆಲ್ಲ ಕೂಡ, ನನಗೆ ಬೇಕಾಗಿಲ್ಲ ಎರಡು ಅಂತ ಹೇಳ್ತಾನೆ, ಆರ್ಟ್ಸ್ಗೆ ಹೋಗ್ತೀನಿ ಅಂತಾನೆ. ಅದಕ್ಕೆ ಇಚ್ಛೆ ಇಲ್ಲ ಅವನಿಗೆ, ಇವನಿಗೆ ಅರ್ಹತೆ ಇಲ್ಲ, ಇಚ್ಛೆ ಇಲ್ಲ, ಎರಡೂ ಇದೆ. ಪ್ರಯತ್ನ ಮಾಡಿ ಫಸ್ಟ್ ರ್ಯಾಂಕ್ ಬರಕ್ಕೆ ಕೂತ್ಕೊಂಡ ಅಪ್ಲಿಕೇಶನ್ ಎಲ್ಲೆಲ್ಲೂ ಹಾಕಲಿಲ್ಲ, ನಾನು ಕರ್ಕೊಳ್ಳೋದು ತರಬಹುದು ಅಂತ ತಿಳ್ಕೊಂಡಿದ್ದ ಪಾಪ, ಯಾರು ಬರಲೇ ಇಲ್ಲ, ಕೊನೆ ಪ್ರಯತ್ನ ಮಾಡಲಿಲ್ಲ. ಮೂರಿರಬೇಕು ಯಾವಾಗಲೂ, ಅರ್ಹತೆ ಅಪೇಕ್ಷೆ ಮತ್ತು ಇಚ್ಛೆ ಪ್ರಯತ್ನ, ಮೂರಲ್ಲಿ ಒಂದು ಮಿಸ್ ಆದರೂ ಕೂಡ ಕೆಲಸ ಆಗೋದಿಲ್ಲ. ಇದೆಲ್ಲ ಆಚಾರ್ಯ ಮಾತುಗಳು. ನಿಜಾನುಭಾವ ವರ್ಜಿತ ಹರೇರನುಗ್ರಹ ಉಚಿತ ಮಹಾಪ್ರಯತ್ನ ವರ್ಜಿತ ಜನಾನ ಜಗ್ಮೂರುನ್ನತಿಂ ಎಂದು ಅರ್ಥ ಮಾಡಿಕೊಂಡು ನಮ್ಮ ಮೂರು ನೋಡ್ತಾ ಹೋಗ್ಬೇಕು ಯಾವಾಗಲೂ. ನಮ್ಗೆ ಎಷ್ಟು ಅರ್ಹತೆ ಇದೆ ಶಾಸ್ತ್ರ ಓದೋದಕ್ಕೆ ಅದು ಬಿಟ್ಟು ಕೂತಿರ್ತೇವೆ. ಅರ್ಹತೆ ಇದ್ದು ಅಂದ್ಬಿಟ್ಟು ಎಷ್ಟು ತಪ್ಪಾಗೋದಿಲ್ಲ, ಅಪೇಕ್ಷೆ ಇಲ್ಲ ಅಂತ ಆಯ್ತು. ಆದರೆ ಇನ್ನೂ ಕೆಲವು ಅರ್ಹತೆ ಎರಡು ಇದೆ ರೀ, ಕೆಲಸನೇ ಆಗ್ತಾ ಇಲ್ಲ, ಹೇಳ್ಕೊಡೋರೇ ಇಲ್ಲ. ಏ ಯಾರು ಹುಡುಕಿದ್ದೆ ಮನೆ ಬಟ್ಟು ಹೋಗಿ ಪ್ರಯತ್ನ ಮಾಡಿದ್ದೇ ಇಲ್ಲೇ ಇಲ್ಲ. ಈ ಮನೆ ಬಂದು ಇದ್ದು ಎಬಿಸಿ ಹೇಳಕ್ಕೆ ಸಾಧ್ಯ ಉಂಟಾ, ಅಪೇಲ್ ಮಾಡ್ಕೋಬೇಕಲ್ಲ. ಅದು ಮಾಡ್ತಾ ಪ್ರಯತ್ನ ಮಾಡ್ತಾ ಇದ್ದ ನಮ್ಮಲ್ಲಿ 194 ಜನ ಡಿಫೆಕ್ಟ್ ಏನು ಅಂದರೆ ಪ್ರಯತ್ನ ಮಾಡದೇ ಇರೋ. ಸ್ವಲ್ಪ ಪ್ರಯತ್ನ ಪಟ್ಟರು ಕೂಡ ಕೇಳ್ಬೋದು, ಮನೇಲಿ ಪ್ರಯತ್ನ ಪಟ್ಟರೆ ಅರ್ಥ ಮಾಡ್ಕೋಬೋದು, ಬಾಯ್ಪಾಠ ಮಾಡ್ಬೋದು, ಎಕ್ಸ್ಪ್ಲೇನ್ ಮಾಡೋದು ಎಲ್ಲ ಬರುತ್ತೆ. ಪ್ರಯತ್ನ ಮಾಡಬೇಕು. ಜ್ಞೇಯತ್ವ ಗಮ್ಯತ್ವ ಯೋಹೋ ಜ್ಞಾತೃ ಗಂತೃ ಸಾಪೇಕ್ಷತ್ವ ತದ್ಯೋಗ್ಯ ತದಿಚ್ಚುರೇವ ಅಧಿಕಾರಿ ಸೂಚಿತ. ಎರಡನೇದು ಏನು ವಿಷಯ ಇದರಲ್ಲಿ ಬಂದಿರೋದು ಅಂದರೆ ನಾರಾಯಣೇವ ವಿಷಯ, ನಾರಾಯಣನ ವಿಷಯನೇ ಇಲ್ಲಿ ಬಂದಿರೋದು ಬ್ರಹ್ಮಸೂತ್ರಗಳಲ್ಲಿ. ತಜ್ಞಾನ ಏನು ಪ್ರಯೋಜನ ಏನು ನಿಮಗೆ ಅಂದರೆ ತಜ್ಞಾನ ಗಮನೇ ಪ್ರಯೋಜನ, ಅವನ್ನು ತಿಳಿಯೋದು ಅವನ ತ್ರೋಗದೇ ಪ್ರಯೋಜನ, ದೇವರನ್ನು ತಿಳಿಯೋದು ಅವನ ತ್ರೋಗದೇ ಪ್ರಯೋಜನ. ಯಥಾಯೋಗ್ಯಂ ಸಂಬಂಧ ಅಕಾರ್ಡಿಂಗ್ಲಿ ಸಂಬಂಧ ಅಂಥೇಳಿ ಮೊದಲೇ ಶ್ಲೋಕದ ಅರ್ಥವನ್ನು ಮುಗಿಸಿದ್ರು ಟೀಕಾರಾಯ. ನಾರಾಯಣ ಸುಮ್ಮನೆ ಓದ್ತಾ ಎಷ್ಟು ಸುಲಭ ಆಗಿತ್ತು ನಮಗೆ, ಸರ್ವಗುಣಗಳಿಂದ ಪೂರ್ಣನಾದ, ದೋಷವರ್ಜಿತನಾದ, ಜ್ಞೇಯನಾದ, ಗಮ್ಯನಾದ ನಾರಾಯಣನನ್ನು ಗುರುಗಳನ್ನು ನಮಸ್ಕರಿಸಿ ಸೂತ್ರಾರ್ಥ ಹೇಳುತ್ತೇವೆ ಅಷ್ಟೇ. ಅದು ಬಿಡಿಸಿದಾಗ ಎಷ್ಟು ಅರ್ಥ ಬಂತದ್ರೊಳಗೆ, ಮೇಲ್ನೋಟದಿರೋದೆಷ್ಟು ಕಾಣಿಸೋದೆಷ್ಟು, ಅದಕ್ಕೆ ವ್ಯಾಖ್ಯಾನದಿಂದ ಗೊತ್ತಾದ ಅಂಶಗಳು. ಇದಕ್ಕೆ ಟೀಕಾರಾಯರನ್ನು ಇದ್ಯಾರು ಮೊದಲು ಅವ್ರು ಬರಲಿಲ್ಲ, ಬೇರೆ ರೀತಿ ಅರ್ಥ ಬರೀತಾರೆ. ಈಗ ಫಸ್ಟ್ ಟೈಮ್ ಇದನ್ನೆಲ್ಲ ಡಿಟೇಲಾಗಿ ಬರಲಿಕ್ಕೆ ಶುರು ಮಾಡಿದ್ದಕ್ಕೆ ಅವರಿಗೆ ಗುರುಹ ಒಮ್ಮೆ ಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್ ಅಂತ ಹೆಸರಾಯಿತು. ಈಗ ಜನ್ಮಾದ್ಯಸ್ಯ ಯಥೋನ್ಮಯಾದಿತರ ತಶ್ಚಾರ್ಥೇಷ್ವಭಿನ್ನ ಸ್ವರಾಟ್ ಏನೇ ಬ್ರಹ್ಮ ಹೃದಯಾದಿ ಕವಯೇ ಮುಖ್ಯ.